आनन्दतीर्थ मतलब भजे तापत्रयापहम नित्या सिद्धांत दुद्वांत विध्वंसक्षण जयतीर्थाख्यता निर्भाषता नखदंबरे अतिकल्पितकल्पोऽयं प्रत्यत्यगत केसरी व्यासतीत गुरुर्भूयात् अस्मदिष्टात सिद्धये तपो विद्या विरक्त्यादि सुगुणोगाकरानहं वाजराज गुरु नुंदे हैग्रीपदाश्रयान् पूज्य राघवेन्द्राय सत्यधर्मरताय च भरतां कतोरुक्षाय नमतां कामधेनवे दुर्वादिध्वान्त्रवये वैष्णवेन्द्रिय वरेन्द्रवे श्रीराघवेन्द्र गुरुवे नमो चिन्तयाळवे ओं श्री विष्णुतीर्थ गुरुभ्यो नमः। आपादमौलि पर्यन्तं गुरुनामाक्ति स्मरेत् तेन विघ्नाः प्रणश्यन्ति सिद्धञ्च मनोरथाः। हरि ओं श्री गुरुभ्यो नमः। ನಾವು ಶ್ರೀ ವಿಷ್ಣುತೀರ್ಥರು ಮಾಡಿದಂತಹ ಚತುರ್ದಶಿಯಿಂದ ಅಲ್ಲಿ ಉಪನಯನ ಪ್ರಕರಣದಲ್ಲಿ ಹೇಳಿದ ವಿಷಯಗಳನ್ನು ನೋಡ್ತಾ ಬಂದಿದ್ದೀವಿ. ಇದು ಗಾಯತ್ರಿ ಮಂತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು. ಅಲ್ಲಿ ಅವರು ಹೇಳಿದ ಸಂಕ್ಷೇಪವಾಗಿ ತಿಳಿಸಿಕೊಟ್ಟಂತಹ ವಿಚಾರಕ್ಕೆ ಅದಕ್ಕೆ ಪೂರಕವಾಗಿರುವಂತಹ ಉಪನಿಷತ್ತುಗಳಲ್ಲಿ ಬರುವಂತಹ ವಿಚಾರಗಳನ್ನು ನೋಡ್ತಾ ಬಂದಿದ್ದೀವಿ. ಲಾಸ್ಟ್ ಛಂದೋಗ ಉಪನಿಷತ್ತಿನಿಂದ ನೋಡಿದ್ದೀವಿ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಕೂಡ ಈ ಗಾಯತ್ರಿದು ವಿಸ್ತಾರವಾಗಿ ಅನೇಕ ವಿಷಯಗಳು ಬಂದಿದೆ. ಇವತ್ತಿನ ದಿನ ಒಂದು ನಾವು ಈ ಮಾತುಗಳನ್ನ ಗಾಯತ್ರಿ ಸಾವಿತ್ರಿ ಸರಸ್ವತಿ ಅನ್ನುವ ಹೆಸರುಗಳನ್ನು ಕೇಳ್ತೀವಿ. ಈ ಹೆಸರುಗಳು ಯಾರನ್ನು ಹೇಳುತ್ತೆ ಅಂತ ಹೇಳಿದ್ರೆ ಪ್ರಖ್ಯಾತವಾಗಿ ಎಲ್ಲರಿಗೂ ಗೊತ್ತು. ಸರಸ್ವತಿ ಅಂದರೆ ಎಲ್ಲರಿಗೆ ಪ್ರಸಿದ್ಧವಾಗಿರುವಂತಹ ಅರ್ಥ, ಯಾವ ದೇವತೆಯನ್ನು ಹೇಳ್ತಾರೆ ಎಲ್ಲರಿಗೂ ಗೊತ್ತು. ಆದರೆ ಮೂಲತಃ ಶಬ್ದದಲ್ಲಿ ಇದು ಗಾಯತ್ರಿ ಸಂಧ್ಯಾವಂದನದಲ್ಲಿ ಹೇಳುವಾಗ ಗಾಯತ್ರಿ ಅಂತ ಹೇಳಿದರೆ ನಾವು ನಾರಾಯಣ ಅಂತ ಹೇಳ್ತೀವಿ. ಗಾಯತ್ರಿ ಅಂದರೆ ಸರಸ್ವತಿಗೂ ಗಾಯತ್ರಿ ಅಂತ ಹೆಸರು, ಲಕ್ಷ್ಮಿಗೂ ಗಾಯತ್ರಿ ಅಂತ ಹೆಸರು. ಅದೇ ವಿಧವಾಗಿ ಈ ಭಗವಂತನ ಮೂರು ರೂಪಗಳು ಗಾಯತ್ರಿ ಸಾವಿತ್ರಿ ಸರಸ್ವತಿ ಅನ್ನುವ ರೂಪಗಳು ಭಗವಂತನ ರೂಪಗಳು ಆಗಿವೆ. ಇವು ಎಲ್ಲರಿಗೂ ನಿಯಾಮಕವಾಗಿರುವಂತಹ ಸರ್ವಾಂತರ್ಗತನಾಗಿರುವಂತಹ ಭಗವದ್ ರೂಪಗಳು. ಅಂದರೆ ಈಗ ನಾರಾಯಣ ಇದ್ದಾನೆ, ಲಕ್ಷ್ಮಿ ಒಳಗೆ ಈಗ ಗಾಯತ್ರಿ ನಾಮಕಳಾದಂತಹ ಲಕ್ಷ್ಮಿ ಇದ್ದಾಳೆ, ಗಾಯತ್ರಿ ನಾಮಕ ಸರಸ್ವತಿ ಇದ್ದಾಳೆ. ಸೊ ಗಾಯತ್ರಿ ಅಂದರೆ ಏನು? ಸರಸ್ವತಿಗೆ ಹೇಳಿದಾಗ ಗಾಯತ್ರಿ ಸರಸ್ವತಿ ದೇವಿ ಗಾಯತ್ರಿ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಗಾಯತ್ರಿ ಸರಸ್ವತಿಯು ಆ ವೇದಗಳನ್ನು ಗಾನ ಮಾಡ್ತಾ ಇರ್ತಾಳೆ, ತನ್ನ ಕೆಳಗಿರುವವರನ್ನು ರಕ್ಷಣೆ ಮಾಡ್ತಾಳೆ. ಸೊ ಗಾಯತ್ರಿ ಅನ್ನೋ ಹೆಸರು ಸರಸ್ವತಿಗೂ ಅನ್ವಯವಾಗತ್ತೆ. ಆದರೆ ಲಕ್ಷ್ಮಿ ಗಾಯತ್ರಿ ಎನ್ನುವ ಹೆಸರು ಇರುವಂತಹ ಸರಸ್ವತಿ ಅಂತರ್ಗತಳಾಗಿರುವಂತಹ ಲಕ್ಷ್ಮಿಯ ಹೆಸರು ಗಾಯತ್ರಿ. ಸೊ ಲಕ್ಷ್ಮಿ ಕೂಡ ಗಾನ ಮಾಡುವುದು ತ್ರಾಣ ಮಾಡುವುದು ಮಾಡ್ತಾಳೆ. ಇನ್ನೊಂದು ಅರ್ಥದಲ್ಲಿ ಕೂಡ ಗಾಯತ್ರಿ ಅಂತ ಹೇಳಿದರೆ ಗಾಯ ಅನ್ನುವ ಶಬ್ದಕ್ಕೆ ಪ್ರಾಣಗಳು ಅಂತ ಅರ್ಥ. ಸೊ ಗಾಯಾನ್ ಪ್ರಾಣಾನ್ ಪ್ರಾಣಾನಾಂ ರಕ್ಷಣಾದೇವ ಗಾಯತ್ರಿ ಅಂತೇಳಿ ಪ್ರಾಣಗಳನ್ನು ಅಂದರೆ ಪ್ರಾಣ ದೇವರು ಅಂತ ಒಂದು ತಗೋಬಹುದು. ಪ್ರಾಣದು ಎಲ್ಲ ಉಪಪ್ರಾಣಗಳು, ಎಲ್ಲ ಸಮಸ್ತ ಜಗತ್ತಿನಲ್ಲಿರುವ ಪ್ರಾಣಿಗಳು, ಎಲ್ಲ ಪ್ರಾಣಗಳ ಪ್ರಾಣಗಳನ್ನು ರಕ್ಷಣೆ ಮಾಡ ಪ್ರಾಣಾನಾಂ ರಕ್ಷಣ. ಗಾಯ ಅನ್ನುವ ಶಬ್ದಕ್ಕೆ ಪ್ರಾಣ, ಅದಕ್ಕೆ ರಕ್ಷಣೆ ಮಾಡ್ತಾಳೆ ಅನ್ನುವ ಕಾರಣದಿಂದ ಗಾಯತ್ರಿ ಅನ್ನುವ ಹೆಸರು ಲಕ್ಷ್ಮಿಗೂ ಅನ್ವಯವಾಗುತ್ತೆ. ಅದು ಉಪನಿಷತ್ನಲ್ಲಿ ಈ ವಿಧವಾಗಿ ಬರುತ್ತೆ. 5ನೇ ಅಧ್ಯಾಯದಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುವಂತಹ ವಿಷಯ, ಸೈಷಾ ಗಾಯತ್ರಿ ಏತಸ್ಮಿನ್ ತುರೀಯೇ ದಶ್ಯತೆ ಪದೇ ಪರೋರಜಸಿ ಪ್ರತಿಷ್ಠಿತ ತದ್ವಾ ಏತತ್ ಸತ್ಯೇ ಪ್ರತಿಷ್ಠಿತಂ ಚಕ್ಷುರ್ವೈ ಸತ್ಯಂ ಚಕ್ಷುರ್ಹಿ ವೈ ಸತ್ಯಂ ತಸ್ಮಾತ್ ಯದಿದಾನೀಂ ದ್ವೌ ಯುವದಮಾನೌ ಯೇಯಾತಾಂ ಅಹಂ ಅದಶ್ಯಂ ಅಹಂ ಅಸ್ರೌಷಂ ಇತಿ ಯ ಏವ ಬ್ರೂಯಾತ್ ಅಹಂ ಅದಶ್ಯಂ ಇತಿ ತಸ್ಮಾಯೇವ ಶ್ರದ್ಧಧ್ಯಾಮ ತದ್ವಾ ಏತತ್ ಸತ್ಯಂ ಬಲೇ ಪ್ರತಿಷ್ಠಿತಂ ಪ್ರಾಣೋ ವೈ ಬಲಂ ತತ್ ಪ್ರಾಣೇ ಪ್ರತಿಷ್ಠಿತಂ ತಸ್ಮಾತ್ ಆಹುರ್ಬಲಂ ಸತ್ಯಾದ್ ಓಜೀಯ ಇತಿ ಏವಂ ಏಷಾ ಗಾಯತ್ರಿ ಅಧ್ಯಾತ್ಮಂ ಪ್ರತಿಷ್ಠಿತ ಸಾ ಹೈಷಾ ಗಯಾನ್ ತತ್ರೇ ಪ್ರಾಣ ವೈ ಗಯಾಃ ತತ್ ಪ್ರಾಣಾನ್ ತತ್ರೇ ತತ್ ಯತ್ ಗಯಾಂ ತತ್ರೇ ತಸ್ಮಾತ್ ಗಾಯತ್ರಿ ನಾಮ ಸ ಯಾಂ ಏವಾಂ ಅಮೂಂ ಸಾವಿತ್ರೀಂ ಅನ್ವಾಹ ಏಷೈಸ ಸ ಯಸ್ಮ ಅನ್ವಾಹ ತಸ್ಯ ಪ್ರಾಣಾನ್ ತ್ರಾಯತೆ ಅಂತೇಳಿ. ಅಂದರೆ ಗಾಯತ್ರಿಯ ಅಭಿಮಾನಿಯಾದಂತಹ ಲಕ್ಷ್ಮಿ ಸರಸ್ವತಿಯರು, ಅಂದರೆ ಗಾಯತ್ರಿಯ ಶಬ್ದ ಇದೆ ನೋಡ್ರಿ, ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ, ಇಲ್ಲ ಗಾಯತ್ರಿ ಮಂತ್ರಕ್ಕೆ ಅಭಿಮಾನಿಗಳಾಗಿದ್ದಾರೆ. ಅಂತಹ ಗಾಯತ್ರಿ ಮಂತ್ರಕ್ಕೆ ಅಭಿಮಾನಿಗಳಾದಂತಹ ಲಕ್ಷ್ಮೀ ಸರಸ್ವತಿಯರು, ಅವರಿಗೂ ಕೂಡ ಗಾಯತ್ರಿ ಅನ್ನೋ ಹೆಸರಿದೆ. ಈ ಪರೋರಜ ಅನ್ನುವ ಹೆಸರು ಭಗವಂತನಿಗಿದೆ, ಅವನಿಗೆ ಪರೋರಜ ಅಂತ ಕರೀತಾರೆ. ಯಾಕೆಂದ್ರೆ ಪರೋರಜ ಅಂತ ಹೇಳಿದ್ರೆ ಮುಂಚೆ ಹೇಳ್ತಾರೆ, ಆದರೆ ಮುಂಚಿನ ಮಂತ್ರದಲ್ಲಿ ಬರುತ್ತೆ. ಪರೋರಜ ಅಂತ ಭಗವಂತನನ್ನು ಕರೆಯುವುದಕ್ಕೆ ಯಾಕೆ ಕಾರಣ ಅಂತ ಹೇಳಿದ್ರೆ, ಅವನು ಎಲ್ಲದಕ್ಕಿಂತಲೂ ಪರನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ. ಅಂದ್ರೆ ಈ ಸೃಷ್ಟಿಯಲ್ಲಿರುವಂತಹ ಸಮಸ್ತವಾದ ಈ ಆದಿತ್ಯನಿಗಿಂತಲೂ ಎಲ್ಲರಿಗಿಂತಲೂ ಶ್ರೇಷ್ಠನಾಗಿರುವ ಕಾರಣದಿಂದ ಭಗವಂತನಿಗೆ ಪರೋರಜ ಅಂತ ಹೆಸರು ಭಗವಂತನಿಗೆ. ಸೊ ಈ ವಿಧವಾಗಿ ಪರೋರಜ ಅಂತ ಕರೆಯಲ್ಪಡುವ ಭಗವಂತ ಯಾರಿದ್ದಾನೋ ಆ ಭಗವಂತನ ವಾಸುದೇವನ ಆಶ್ರಯ ಮಾಡಿಕೊಂಡಿರ್ತಾರೆ ಲಕ್ಷ್ಮೀ ಸರಸ್ವತಿ. ಸೊ ಆ ಕಾರಣದಿಂದ ಗುರು ಗಾಯತ್ರಿ ಎನ್ನುವ ಅರ್ಥ ಇರುವಂತಹ, ಗಾಯತ್ರಿ ಅನ್ನುವ ಹೆಸರಿಂದ ಕರೆಯಲ್ಪಡುವಂತಹ ಲಕ್ಷ್ಮೀ ಸರಸ್ವತಿಗಳು ಗಾಯತ್ರಿ ಎನ್ನುವ ಹೆಸರೇ ಇರುವಂತಹ ಭಗವಂತನನ್ನು ಆಶ್ರಯ ಮಾಡಿಕೊಂಡಿದ್ದಾರೆ. ಹೇಗಂದ್ರೆ ಭೂಮಿ ಅಂತರಿಕ್ಷ ದ್ವಿಲೋಕ ಈ ರೂಪವಾದ ಎಲ್ಲ ಜಗತ್ತು ಮೂರು ವಿಧವಾಗಿ ಭಾಗ ಮಾಡಿದರೆ, ಕೆಳಗಿನ ಲೋಕಗಳು, ಮಧ್ಯ ಲೋಕಗಳು, ಊರ್ಧ್ವ ಲೋಕಗಳು, ಭೂಮಿ ಅಂತರಿಕ್ಷ ದ್ವಿಲೋಕ. ಈ ಸಮಸ್ತ ಜಗತ್ತು ವಿಷ್ಣುವಿಗೆ ಶಯನಾಗ ಅಂದ್ರೆ ಅವನು ಎಲ್ಲ ಕಡೆ ವ್ಯಾಪಿಸಿರ್ತಾನೆ, ಇವೆಲ್ಲವೂ ಅವನು ಶಯನ ಅದರ ಮೇಲೆ ಮಲಗಿರ್ತಾನೆ. ಈ ವಿಧವಾಗಿ ಸತ್ಯನಾಮಕನಾದ ಸತ್ಯಾಭಿಮಾನಿಯಾದ ಶೇಷನ ಮೇಲೆ ಭಗವಂತ ಮಲಗಿರ್ತಾನೆ, ಶೇಷನ ಮೇಲೆ ಈ ಜಗತ್ತು ಅಂದ್ರೆ ಈ ಜಗತ್ತು ಶೇಷನನ್ನು ಆಶ್ರಯ ಮಾಡಿಕೊಂಡಿರುತ್ತೆ, ಶೇಷ ಮೇಲೆ ಭಗವಂತ ಮಲಗಿದ್ದಾನೆ. ಸೊ ಈ ವಿಧವಾಗಿ ಭಗವಂತ ಏನು ಮಾಡ್ತಾ, ಸತ್ಯನಾಮಕನಾದಂತಹ ಶೇಷ, ಚಕ್ಷುನ್ನಾಮಕನಾದಂತಹ ಸೂರ್ಯ ಇವರು ಕೂಡ ಅಭಿಮಾನಿಗಳಾಗಿದ್ದಾರೆ. ಈ ವಿಧವಾಗಿ ಕಣ್ಣಿಗೆ ಅಭಿಮಾನಿ, ಸತ್ಯಕ್ಕೆ ಅಭಿಮಾನಿ ಶೇಷ. ಸೊ ಈ ಚಕ್ಷು ಅಂದ್ರೆ ಕಣ್ಣು, ಆಮೇಲೆ ಕಿವಿ, ಇವು ಎರಡರಲ್ಲಿ ನೋಡಿದರೆ ಕಣ್ಣು ಕಿವಿಗಳಲ್ಲಿ ಕಣ್ಣಿಗೆ ಪ್ರಾಮುಖ್ಯತೆ. ಯಾಕಂದ್ರೆ ಯಾರಂದ್ರೆ ಇಬ್ರು ಬರ್ತಾರೆ, ಒಬ್ಬರು ಹೇಳ್ತಾನೆ ನಾನಿದು ಕಂಡಿದ್ದೀನಿ ಅಂತ ಹೇಳ್ತಾನೆ, ಇನ್ನೊಬ್ಬರು ನಾನು ಇದು ಕೇಳಿದ್ದೀನಿ ಅಂತ ಹೇಳ್ತಾನೆ. ವಿ ಗಿವ್ ಮೋರ್ ವೆಯ್ಟೇಜ್ ಟು ಒನ್ ಹೂ ಸೇಸ್ ನಾನು ಕಂಡಿದ್ದೀನಿ, ನಾನು ನೋಡಿದ್ದೀನಿ, ಐ ಸಾ ಇಟ್. ನೋಡುವುದು ಈಸ್ ಮೋರ್ ಕನ್ಕ್ಲೂಸಿವ್ ದ್ಯಾನ್ ಕೇಳುವುದು. ಆ ಕಾರಣದ ಚಕ್ಷುರಭಿಮಾನಿಯಾದಂತಹ ಸೂರ್ಯನಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಈ ವಿಧವಾಗಿ ಹೇಳ್ತಾ ಬಂದು ಅಲ್ಲಿ ಹೇಳಿದಂತಹ ವಿಷಯಗಳಲ್ಲಿ ಹೇಳುವಾಗ ಅಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ, ಗಾಯ ಅಂದ್ರೆ ಪ್ರಾಣ ಅಂತ ಹೇಳಿ. ಆ ಪ್ರಾಣದೇವರಿಗೂ ರಕ್ಷಕ ಬಲನಾಮಕನಾದ ಪ್ರಾಣದೇವರಿಗೆ ಗಾಯತ್ರಿ ಅಭಿಮಾನಿಯಾದ ಲಕ್ಷ್ಮಿ ಅವಳು ಕಾಪಾಡ್ತಾ ಇದ್ದಾಳೆ, ರಕ್ಷಣೆ ಮಾಡ್ತಾ ಇದ್ದಾಳೆ. ಆ ಕಾರಣದಿಂದ ಲಕ್ಷ್ಮಿ ಸಕಲ ಜೀವರಿಗೆ ಅಧಿಪತಿಯಾದಂತ ಶ್ರೀಹರಿಯನ್ನು ಆಶ್ರಯ ಮಾಡಿರುವಂತಹ ಲಕ್ಷ್ಮೀದೇವಿ ಈ ಪ್ರಾಣಗಳನ್ನು ಕಾಪಾಡ್ತಾ ಇದ್ದಾಳೆ, ಪ್ರಾಣಗಳಿಗೂ ಆಶ್ರಯಭೂತಳಾಗಿದ್ದಾಳೆ. ಹೀಗೆ ಸಕಲ ಜೀವರಿಗೆ ಅಧಿಪತಿಯಾದ ಶ್ರೀಹರಿಯನ್ನು ಆಶ್ರಯ ಮಾಡಿದ ಲಕ್ಷ್ಮಿ ಪ್ರಾಣಗಳನ್ನು ಹೇಗೆ ರಕ್ಷಣೆ ಮಾಡ್ತಾ ಇದ್ದಾಳೋ ಆ ಕಾರಣದಿಂದ ಲಕ್ಷ್ಮಿಗೆ ಗಾಯತ್ರಿ ಅಂತ ಹೆಸರು. ಸೊ ಗಯರನ್ನು ಅಂದ್ರೆ ಗೈಗಳನ್ನು ಪ್ರಾಣಗಳನ್ನು ಅಂದ್ರೆ ಪಂಚಪ್ರಾಣಗಳನ್ನು ರಕ್ಷಣೆ ಮಾಡುವುದರಿಂದ ಗಾಯತ್ರಿ ಅಂತ ಲಕ್ಷ್ಮೀ ದೇವಿಗೆ ಹೆಸರಿದೆ. ಸೊ ಈ ವಿಧವಾಗಿ ಈ ಹೆಸರುಗಳು ಪರೋರಜಾದಂತ ವಿಷ್ಣು, ಗಾಯತ್ರಿ ನಾಮಕಳಾದಂತ ಲಕ್ಷ್ಮಿಯನ್ನು ರಕ್ಷಣ ಲಕ್ಷ್ಮಿಗೆ ಆಶ್ರಯಭೂತನಾಗಿದ್ದಾನೆ. ಅದೇ ವಿಧವಾಗಿ ಸವಿತೃ ಭಗವಂತನಿಗೂ ಸಾವಿತ್ರಿ ಅಂತ ಹೆಸರು. ಸವಿತೃ ಅಂದ್ರೆ ಭಗವಂತನಿಗೆ ಸವಿತಾ ಅಂತಲೇ ಹೆಸರು, ಸಾವಿತ್ರಿ ಅಂತಲೇ. ಸವಿತಾ ಅಂದ್ರೆ ಸೃಷ್ಟಿಕರ್ತ. ಸೊ ಸಾವಿತ್ರಿ ಅಂತ ಹೇಳಿದರೆ ಇಲ್ಲಿ ಲಕ್ಷ್ಮೀದೇವಿಗೆ ಸಾವಿತ್ರಿ ಅಂತಲೇ ಹೆಸರು. ಲಕ್ಷ್ಮೀದೇವಿಗೆ ಸಾವಿತ್ರಿ ಅಂತ ಯಾಕೆ ಹೆಸರು ಅಂತ ಹೇಳಿದ್ರೆ, ಸವಿತೃ ನಾಮಕನಾದ ಭಗವಂತನನ್ನು ಆಶ್ರಯ ಮಾಡಿಕೊಂಡಿದ್ದಾಳಾದ ಕಾರಣದಿಂದ, ಇಲ್ಲ ಸವಿತೃ ನಾಮಕ ಭಗವಂತನಿಗೆ ಪ್ರಿಯಳಾಗಿರುವ ಕಾರಣದಿಂದ ಲಕ್ಷ್ಮೀದೇವಿಗೂ ಸಾವಿತ್ರಿ ಅಂತ ಹೆಸರು. ನೋಡಿ ಈ ಯಾಕೆ ಇದೆಲ್ಲ ಹೇಳ್ತಾ ಬಂದಿದೆ ಅಂತ ಹೇಳಿದ್ರೆ, ಈ ಶಬ್ದಗಳು ಒಂದೇ ಶಬ್ದ. ಗಾಯತ್ರಿ ಶಬ್ದ ಸರಸ್ವತಿಗೂ ಅನ್ವಯವಾಗುತ್ತೆ, ಲಕ್ಷ್ಮಿಗೂ ಅನ್ವಯವಾಗುತ್ತೆ, ನಾರಾಯಣನಿಗೂ ಅನ್ವಯವಾಗುತ್ತೆ. ಅದೇ ವಿಧವಾಗಿ ಸಾವಿತ್ರಿ ಅನ್ನುವ ಶಬ್ದ ಸರಸ್ವತಿಗೂ ಅನ್ವಯ ಮಾಡಬಹುದು, ಲಕ್ಷ್ಮಿಗೂ ಅನ್ವಯವಾಗುತ್ತೆ, ನಾರಾಯಣನಿಗೂ ಅನ್ವಯವಾಗುತ್ತೆ. ಒಬ್ಬರಿಗೂ ಒಬ್ಬರು ತಾರತಮ್ಯೇನ ನಿಯಾಮಕರಾಗಿರ್ತಾರೆ. ಸೊ ಈ ವಿಧವಾಗಿ ಆ ನಿಯಾಮಕತ್ವ ತಾರತಮ್ಯ ಎಲ್ಲವೂ ಕೂಡ ನಾವು ಎಲ್ಲ ಕಡೆ ಕಾಣಬಹುದು. ಸೊ ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ ಇಲ್ಲಿ ಹೇಳುವಾಗ. ಅದಕ್ಕೆ ಭಾಷ್ಯದಿ ಈ ಉಪನಿಷತ್ತಿಗೆ ಭಾಷ್ಯವನ್ನು ಹೇಳ್ತಾ ಆಚಾರ್ಯ ಹೇಳ್ತಾ ಇದ್ದಾರೆ, ತದ್ವಾ ಏತದ್ ಜಗತ್ ಸರ್ವಂ ಚಕ್ಷು ಸೂರ್ಯಾಭಿಮಾನಿನಿ ವಿರಾಣ್ ನಾಮಾನಿ ಶೇಷಾಖ್ಯೇ ಸರ್ವದಾ ಸಂಪ್ರತಿಷ್ಠಿತಂ ಶೇಷ ಪ್ರತಿಷ್ಠಿತೋ ವಾಯೋ ಸಹಿ ಅಸ್ಮಾತ್ ಬಲವತ್ತರ. ಒಬ್ಬರನ್ನೊಬ್ಬರನ್ನು ಈ ಜಗತ್ತು ಶೇಷನನ್ನು ಆಶ್ರಯ ಮಾಡಿಕೊಂಡಿದೆ, ಶೇಷದೇವರು ಪ್ರಾಣದೇವರನ್ನು ನಾವು ಇದು ಕೇಳಿದ್ದೀವಿ ಕೂಡ. ಶೇಷದೇವರು ಕೂರ್ಮ ರೂಪದಲ್ಲಿರುವಂತಹ ವಾಯುದೇವರು ಕೂರ್ಮ ರೂಪದಲ್ಲಿದ್ದರೆ ಅದರ ಬಾಲವನ್ನು ಆಶ್ರಯ ಮಾಡಿಕೊಂಡು ಶೇಷದೇವರಿದ್ದಾರೆ. ಭಗವಂತ ಅನ್ನುವ ಕೂರ್ಮವನ್ನು ವಾಯುದೇವರನ್ನುವ ಕೂರ್ಮ ಅದು ಆಶ್ರಯ ಮಾಡಿಕೊಂಡಿದ್ದಾರಂತನೂ ನಾವು ಕೇಳ್ತೀವಿ. ಈ ವಿಧವಾಗಿ ಈ ಜಗತ್ತೆಲ್ಲವೂ ಶೇಷನನ್ನು ಆಶ್ರಯ ಮಾಡಿಕೊಂಡಿದ್ದರೆ, ಶೇಷದೇವರು ಪ್ರಾಣದೇವರನ್ನು ವಾಯುದೇವರನ್ನು ಆಶ್ರಯ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸಹಿ ಅಸ್ಮಾತ್ ಬಲವತ್ತರ ಸ ಸತ್ಯ ಇತಿ ಸಂಪ್ರೋಕ್ತಃ ಸನ್ ಅಸ್ಮಿನ್ ಯಾದಿ ಯದ್ ಹರಿ ವಾಯು ಸಮಾಶ್ರಿತೋ ದೇವಿಂ. ಆ ವಾಯುದೇವರು ಲಕ್ಷ್ಮಿಯನ್ನು ಆಶ್ರಯ ಮಾಡಿಕೊಂಡಿದ್ದಾರೆ. ಮುಖ್ಯಾಂ ಗಾಯತ್ರಿ ನಾಮಿಕಾಂ, ಗಾಯತ್ರಿ ಅನ್ನುವ ಶಬ್ದಕ್ಕೆ ಮುಖ್ಯ ಅರ್ಥ ಲಕ್ಷ್ಮಿಗೆ ಅನ್ವಯವಾಗುತ್ತೆ. ಈ ವಿಧವಾಗಿ ಸಚ ಆತ್ಮನಾಮ ಅಧಿಪತಿಂ ಏವಂ ಪರಮಾಶ್ರಿತ, ತನ್ನ ಅಧಿಪತಿಯಾದಂತಹ ಪರಮಾತ್ಮನನ್ನು ಆಶ್ರಯ ಮಾಡಿಕೊಂಡು, ಇದು ನಾವು ಅಂಬರೀಷ್ ಸೂಕ್ತದಲ್ಲಿ ಕೇಳ್ತೀವಿ. ಲಕ್ಷ್ಮಿ ಹೇಳ್ತಾಳೆ, ಅಂಬರೀಷ್ ಸೂಕ್ತ ಹೇಳುವಾಗ ಲಕ್ಷ್ಮಿ ಹೇಳ್ತಾ ಇದ್ದಾರೆ ಅಲ್ಲಿ, ಮಮ ಯೋನಿ ನಮ್ಮ ಸ್ವಂತ ಸಮುದ್ರಿ ಅಂತೇಳಿ. ನಾನು ಎಲ್ಲರನ್ನೂ ನಿಯಮನ ಮಾಡುವಂತಹ ಅವರು ಮಾಡ್ತೀನಿ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾ ಬಂದು ಅಲ್ಲಿ ಎಂ ಕಾಮಯೇ ತಮ್ ತಮುಗ್ರಂ ಕುಣೋಮಿ ತಮ್ ಬ್ರಹ್ಮಾಂಡಂ ತಮ್ ಋಷಿಂ ತಮ್ ಸುಮೇಧಾಮ್ ಅಂತ ಹೇಳ್ತಾ ಬಂದು ಎಲ್ಲವನ್ನು ಎಲ್ಲರನ್ನ ನಿಯಮನ ಮಾಡ್ತೀನಿ. ಅಂತಹ ನನ್ನಗೂ ಮೂಲಭೂತನಾಗಿ ನನ್ನನ್ನು ನಿಯಮನ ಮಾಡುವಂತಹ ಪರಮಾತ್ಮ ಸಮುದ್ರದಲ್ಲಿ ಮಲಗಿದ್ದಾನೆ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾಳೆ. ಮಮ ಯೋನಿ ರಪ್ಸ್ವಂತ ಸಮುದ್ರಿ ಅಂತೇಳಿ ಆ ವಿಧವಾಗಿ ಹೇಳುವಂತಹ ಲಕ್ಷ್ಮೀ ದೇವಿ ಈ ವಿಧವಾಗಿ ಹೇಳ್ತಾ ಇದ್ದಾರೆ. ಸುಚ ಆತ್ಮನಾಂ ಅಧಿಪತಿಂ ಏವಂ ಪರಮಾಶ್ರಿತ ಪರಮಂ ಆಶ್ರಿತ ಪ್ರಾಣಾನಾಂ ರಕ್ಷಣಾ ದೇವ ಗಾಯತ್ರಿ ಸ ಪ್ರಕೀರ್ತಿತ ಸಾವಿತ್ರಿ ಇತಿ ಚ ಯಾಂ ಆಹ ಸ ವಿಷ್ಣು ಪರತೋರಗಾಹ ಏಷ ಏವ ಸಾ ಹಿ ಗಾಯತ್ರಿ ಸವಿತಾ ಹಿ ಜನಾರ್ದನ ತಸ್ಮಾದಿ ಸೂಯತೆ ಸರ್ವಂ ಸಾವಿತ್ರಿ ಚ ತದಾಶ್ರಿತ ಅಂತೇಳಿ. ಭಗವಂತನಿಂದ ಎಲ್ಲವೂ ಹೊರಟು ಬರುತ್ತೆ, ಎಲ್ಲವೂ ಭಗವಂತನಿಂದ ಸೃಷ್ಟವಾಗಿದೆ. ಆ ಕಾರಣದಿಂದ ತಸ್ಮಾಧಿ ಸೂಯತೆ, ಸೂಯತೆ ಅಂದರೆ ಹುಟ್ಟಿ ಬರುವಂತಹದ್ದು, ಭಗವಂತನಿಂದನೇ ಎಲ್ಲ ಹುಟ್ಟು ಬರುತ್ತೆ. ಆದ ಕಾರಣದಿಂದ ಅವನಿಗೆ ಸಾವಿತ್ರಿ ಅಂತ ಹೆಸರು, ಭಗವಂತನಿಗೆ ಸವಿತಾ ಅಂತಲೇ ಹೆಸರು, ಸವಿತ್ರು ಅಂತಲೇ ಹೆಸರು. ಸವಿತ್ರ ನಾಮಕ ಭಗವಂತನಿಗೆ ಪ್ರಿಯಳಾದ್ದರಿಂದ ಲಕ್ಷ್ಮೀದೇವಿ ಸಾವಿತ್ರಿ ಅಂತ ಭಗವಂತನನ್ನು ಆಶ್ರಯ ಮಾಡಿಕೊಂಡಿದ್ದಾಳೆ. ಆದಿತ್ಯಸ್ತತ್ ಪ್ರತೀಕತ್ವಾತ್ ಸವಿತೇತಿ ಪ್ರಕೀರ್ತಿತ, ಆದಿತ್ಯನಿಗೂ ಸವಿತಾ ಅಂತ ಹೆಸರು. ಯಾಕೆ ಅಂದರೆ ಅವನು ಪ್ರತಿಮಾ ಪ್ರತೀಕ, ಈ ಲಕ್ಷ್ಮೀನಾರಾಯಣರಿಗೆ ಪ್ರತೀಕವಾಗಿ ಒಂದು ಪ್ರತಿಮಾ ರೂಪದಲ್ಲಿ ನೆಲೆಸಿದ್ದಾನೆ. ಆ ಕಾರಣದ ಆದಿತ್ಯನಿಗೂ ಸವಿತಾ ಅಂತ ಹೆಸರು. ಸೊ ಪ್ರತಿಮಾಯಾಂಚ ತಚ್ಛಬ್ದ ಪ್ರಯೋಜ್ಯೋ ಹಿ ಉಪಚಾರತಃ ಅಂತೇಳಿ. ಯಾವುದೇ ಒಂದು ನಾವು ನಾರಾಯಣ, ಇದು ನಾರಾಯಣ ದೇವರಂತೆ, ಒಂದು ಪ್ರತಿಮೆ ಇದ್ರೆ ನಾರಾಯಣ ಪ್ರತಿಮೆ ಇದ್ರೆ ಇದು ನಾರಾಯಣ, ಇದು ಲಕ್ಷ್ಮೀನಾರಾಯಣದ ವಿಗ್ರಹ ತೋರಿಸ್ತೀವಿ. ಪ್ರತಿಮೆಗೆ ಆ ಯಾರ ಪ್ರತಿಮೆ ಆಗಿದ್ದು ಅವರ ಹೆಸರು ಹೇಳುವುದು ಲೋಕದಲ್ಲಿ ಪ್ರಸಿದ್ಧವಾಗಿರುವಂತಹದ್ದು. ನಾವೇ ಕೇಳ್ತೀವಿ ಇದು ನಾರಾಯಣ ಅಂದ್ರೆ ಇದು ನಾರಾಯಣನ ಪ್ರತಿಮೆ ಅಂತ ಅರ್ಥ. ಅದೇ ವಿಧವಾಗಿ ಸೂರ್ಯನ, ಈ ಸೂರ್ಯ ದೇವರು ಸವಿತಾ ಅಂದ್ರೆ ಇವು ಸವಿತಾ ನಾಮಕ ಪರಮಾತ್ಮನಿಗೆ ಪ್ರತಿಮನಾಗಿದ್ದಾನೆ ಸೂರ್ಯ ಅಂತ ಅರ್ಥ. ಸೊ ಪ್ರತಿಮಾಯಾ ಅಂತ ಶಬ್ದ, ಆ ಶಬ್ದ ಪ್ರಯೋಗ ಮಾಡುವುದು ಉಪಚಾರ ಔಪಚಾರಿಕ ಅಂತೀವಿ, ಉಪಚಾರತಃ ಪ್ರಯೋಗ ಮಾಡ್ತೀವಿ. ಯಸ್ಮ ಆಹ ಸ ವಿಷ್ಣು ತಾಂ ಗಾಯತ್ರೀಂ ಜಗದೀಶ್ವರ ಬ್ರಹ್ಮಣ ಬ್ರಹ್ಮಣೇ ತಸ್ಯ ಸ ಪ್ರಾಣಾನ್ ಸರ್ವದಾ ಪಾತಿ ಪುತ್ರವತ್ ಬ್ರಹ್ಮಾಯಿ ಪುತ್ರಸ್ತಸ್ಯ ಅಸ್ತು ತತ್ಪುತ್ರ ಇತರೆ ಅಖಿಲಾಹ ಅಂತೇಳಿ. ಚತುರ್ಮುಖ ಬ್ರಹ್ಮದೇವರು ಭಗವಂತನಿಗೆ ಮಗ ಇದ್ದಂತೆ, ಆ ಚತುರ್ಮುಖ ಬ್ರಹ್ಮದೇವರಿಗೆ ಮಿಕ್ಕ ಸಮಸ್ತ ಜೀವರಾಶಿಗಳು ಮಕ್ಕಳಿದ್ದಂತೆ ಅಂಥೇಳಿ ಈ ವಿಧವಾಗಿ ಈ ಗಾಯತ್ರಿ ಸಾವಿತ್ರಿ ಸರಸ್ವತಿ ಅನ್ನೋ ಶಬ್ದಗಳು ನಾವು ಸಂಧ್ಯಾವಂದನ ಮಂತ್ರದಲ್ಲಿಯೂ ಅಲ್ಲಿ ಪ್ರಯೋಗ ಮಾಡುವಂತಹ ಈ ಶಬ್ದಗಳು ಮುಖ್ಯಾರ್ಥದಲ್ಲಿ ಭಗವಂತನನ್ನು ಹೇಳುತ್ತೆ. ಆ ಶಬ್ದಗಳೇ ಸೆಕೆಂಡ್ರಿ ಮೀನಿಂಗ್ನಲ್ಲಿ ಲಕ್ಷ್ಮೀದೇವಿಯನ್ನು ಹೇಳುತ್ತೆ. ಅವೇ ಶಬ್ದಗಳು ಇನ್ನೂ ಕೆಳಗಿನ ಅರ್ಥದಲ್ಲಿ ಸರಸ್ವತಿ ಮುಂತಾದ ದೇವತೆಗಳನ್ನು ಹೇಳುತ್ತೆ. ಅವೇ ಶಬ್ದಗಳು ಅವರಿಗೆ ಪ್ರತಿಮೆಗಳಾದಂತಹ ಸೂರ್ಯಾದಿಗಳನ್ನು ಕೂಡ ತಿಳಿಸಿಕೊಡುತ್ತೆ. ಸೊ ಈ ಶಬ್ದವನ್ನು ಪ್ರಯೋಗ ಮಾಡಿದಾಗ, ಅನೇಕ ಮಂದಿಗೆ ಒಂದೇ ಶಬ್ದ ಅನ್ವಯ ಮಾಡಿದಾಗ, ನಾವು ಯಾ ಕಾಂಟೆಕ್ಸ್ಚುವಲ್ ಆಗಿ ಸಂದರ್ಭಾನುಸಾರವಾಗಿ ಯಾರಿಗೆ ಪ್ರಯೋಗ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಯೋಚನೆ ಮಾಡಿ ತಿಳ್ಕೋಬೇಕಾಗಿದೆ. ಅದೇ ವಿಧವಾಗಿ ದುರ್ಗಾ ಅನ್ನೋ ಶಬ್ದಗಳನ್ನು ನೀವು ಕೇಳಿದ್ರೆ, ದುರ್ಗಾ ಅಂತ ಹೇಳಿದರೆ ಲಕ್ಷ್ಮಿಗೂ ದುರ್ಗಾ ಅಂತೀವಿ, ಪರಮಾತ್ಮನಿಗೂ ದುರ್ಗಾ ಅಂತ ಹೆಸರು, ಪಾರ್ವತಿ ದೇವಿಗೂ ದುರ್ಗಾ ಅಂತ ಹೆಸರು. ಈ ವಿಧವಾಗಿ ಬೇರೆ ಬೇರೆ ಅವರಿಗೂ ದುರ್ಗಾ ಅನ್ನೋ ಹೆಸರು ಇದ್ದಂತೆ, ಅದೇ ವಿಧವಾಗಿ ಗಾಯತ್ರಿ ಸಾವಿತ್ರಿ ಸರಸ್ವತಿ ಅನ್ನೋ ಹೆಸರುಗಳು ಆಯಾ ದೇವತೆಗಳಿಗೆ ಆಗತ್ತೆ ಅನ್ನುವ ವಿಷಯವನ್ನು ನಾವು ತಿಳ್ಕೊಂಡು, ಆಮೇಲೆ ಉಪನಯನ ಪ್ರಕರಣದಲ್ಲಿ ಕೊನೆಯಾಗಿ ಬರುವಂತಹ ವಿಷಯ, ಯಾವ ಯಾವ ದಿಕ್ಕುಗಳಿಗೆ ಯಾರ್ಯಾರು ಅಭಿಮಾನಿಗಳಿದ್ದಾರೆ ಅನ್ನುವ ವಿಷಯವನ್ನು ಹೇಳುವಾಗ, ಅಲ್ಲಿ ಹೇಳಿದಂತಹ ವಿಷಯವನ್ನು ಅದಕ್ಕೆ ಮೂಲಭೂತವಾಗಿ ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಆ ವಿಷಯ ಬರುತ್ತೆ ಅಂತ ನಾನು ಹೇಳಿದ್ದೆ. ಸೊ ಆ ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಅಲ್ಲಿ ಬರುವಂತಹ ವಿಷಯ ಇವತ್ತು ಅದನ್ನು ನೋಡೋಣ. ಇಲ್ಲಿ ಏನಂತ ಬರುತ್ತೆ ಅಂತ ಹೇಳಿದ್ರೆ, ಎಲ್ಲಾ ದಿಕ್ಪಾಲಕರ ಅಂತರ್ಯಾ ಮುಖ್ಯ ಪ್ರಾಣ ಅಂತ ಹೇಳ್ತಾ ಬಂದು, ಆ ಮುಖ್ಯ ಪ್ರಾಣ ದೇವರು ಅವರನ್ನು ನಿಯಮನ ಮಾಡುವಂತಹ ಪರಮಾತ್ಮನ ರೂಪಗಳನ್ನು ಹೇಳ್ತಾ ಬರುವಾಗ ಇಲ್ಲಿ ಹೇಳ್ತಾ ಇದ್ದಾರೆ. ರೈವ ಇಲ್ಲಿ ಉಪನಿಷ ಷಟ್ಪ್ರಶ್ನೆಯಿಂದ ಬರುವಂತಹ ಈ ಉಪನಿಷತ್ ಮಂತ್ರ, ರೈವಾನ್ ಏತತ್ ಸರ್ವಂ ಯನ್ಮೂರ್ತಂ ಚ ಅಮೂರ್ತಂ ಚ ತಸ್ಮಾನ್ ಮೂರ್ತಿರೇವ ರೈಹಿ ಅಥಾದಿತ್ಯ ಉದಯನ್ ಯತ್ ಪ್ರಾಚೀನ್ ದಿಶಂ ಪ್ರವಿಶತಿ ತೇನ ಪ್ರಾಚ್ಯಾನ್ ಪ್ರಾಣಾನ್ ರಶ್ಮಿಷು ಸನ್ನಿಧತ್ತೆ ಯತ್ ದಕ್ಷಿಣಾಂ ಯತ್ ಪ್ರತೀಚಿಂ ಯದ್ ಉದೀಚಿಂ ಯತ್ ಅಧೋ ಯದ್ ಊರ್ಧ್ವಂ ಯದ್ ಅಂತರಾದಿಶೋ ಯತ್ ಸರ್ವಂ ಪ್ರಕಾಶಯತಿ ತೇನ ಸರ್ವಾನ್ ಪ್ರಾಣಾನ್ ರಶ್ಮಿಷು ಸನ್ನಿಧತ್ತೆ ಅಂತ. ಇಲ್ಲಿ ರೈವಾನ್ ರೈ ಅಂದ್ರೆ ಭಾರತೀ ದೇವಿ, ರೈವಾನ್ ಆ ಭಾರತೀ ದೇವಿ ಜೊತೆಲಿ ಇರುವಂತಹ ವಾಯುದೇವರು, ಅವರಿಬ್ಬರು ಕೂಡ ಏತ ಸರ್ವಂ ಏನ್ ಮೂರ್ತಂಚ ಅಮೂರ್ತಂಚ, ಈ ಪ್ರಪಂಚನಲ್ಲಿ ಇರುವಂತಹ ಮೂರ್ತ ರೂಪಗಳು ಅಮೂರ್ತ ರೂಪಗಳು ಅಂತೇಳಿ, ಮೂರ್ತ ಅಮೂರ್ತ ಪ್ರಕೃತಿಯಲ್ಲಿ ಮೂರ್ತ ಅಮೂರ್ತಗಳು ಪಂಚಭೂತಗಳು ತಗೊಂಡ್ರೆ ಅವಲ್ಲಿ ಪೃಥ್ವಿ ಜಲ ತೇಜಸ್ಸು, ನಾವು ಆ ಪೃಥ್ವಿ ವಾಪಸ್ ತೇಜ ವಾಯುರ ಆಕಾಶ ಅನ್ನೋ ಪಂಚಭೂತಗಳಲ್ಲಿ ಮೊದಲು ಮೂರು, ಪೃಥ್ವಿ ನಮಗೆ ಕಣ್ಣಿಗೆ ಕಾಣಿಸುತ್ತೆ ಸ್ಪಷ್ಟವಾಗಿ ಗೋಚರವಾಗುತ್ತೆ ಕಣ್ಣಿಗೆ ಕಾಣಿಸುವಂತಹದ್ದು ಮೂರ್ತ ಅಂತ ಹೇಳಿದ್ರೆ ರೂಪವುಳ್ಳದ್ದು ಕಣ್ಣಿಗೆ ಕಾಣಿಸುವುದು. ಏ ಮಣ್ಣು ಪೃಥ್ವಿ, ಪೃಥ್ವಿಯಿಂದ ಮಾಡಲ್ಪಟ್ಟದ್ದು ಮಣ್ಣಿಂದ ಮಾಡುವ ಪದಾರ್ಥಗಳೆಲ್ಲವೂ ಕಣ್ಣಿಗೆ ಕಾಣಿಸುತ್ತೆ. ಜಲ ನೀರು ಕಣ್ಣಿಗೆ ಕಾಣಿಸುತ್ತೆ. ತೇಜಸ್ಸು ಅದು ಬೆಂಕಿ ಉರಿ, ಅವು ನಮ್ಮ ಕಣ್ಣಿಗೆ ಕಾಣಿಸುವಂತಹ ರೂಪ ವಿಷಯಗಳಾಗಿವೆ. ಈ ಮೂರು ಪಂಚಭೂತಗಳಿರುವಂತಹ ಈ ಮೂರಕ್ಕೆ ಮೂರ್ತ ಅಂತ ಕರೀತಾರೆ, ಅಂದ್ರೆ ಕಣ್ಣಿಗೆ ಕಾಣಿಸುವಂತಹ ಪ್ರಕೃತಿಯ ಶಕ್ತಿಗಳು, ಎಲಿಮೆಂಟ್ಸ್ ಆಫ್ ನೇಚರ್. ಅದಾದ ಮೇಲೆ ಅಮೂರ್ತಗಳು ಅಂತ ಹೇಳಿದ್ರೆ ವಾಯು ಆಕಾಶಗಳು ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹದ್ದು ಅಮೂರ್ತ. ಮೂರ್ತ ಇಲ್ಲದೆ ಅಂದ್ರೆ ಫಾರ್ಮ್ ಇಲ್ಲ, ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹವು, ಇವು ಎರಡಿದೆ. ಈ ಮೂರ್ತ ಪದಾರ್ಥಗಳು ಮತ್ತು ಈ ಅಮೂರ್ತ ಪದಾರ್ಥಗಳು ಯಾವುದಿದೋ, ಈ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ಈ ಐದು ಪಂಚಭೂತಗಳಿಂದ ನಿರ್ಮಿತವಾಗಿದೆ. ಈ ಪಂಚಭೂತಗಳನ್ನು ಮೀರಿ ಯಾವುದು ಇಲ್ಲ, ಅಂದ್ರೆ ಜಗತ್ತಿನಲ್ಲಿರುವ ಕಣ್ಣು ಜಡ ಪದಾರ್ಥಗಳೆಲ್ಲವೂ ಕೂಡ ಈ ಪಂಚಭೂತಗಳಿಂದ ನಿರ್ಮಿತವಾಗಿದೆ. ಸೊ ಇವು ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್. ಜಗತ್ತಿನಲ್ಲಿರುವ ಪದಾರ್ಥಗಳೆಲ್ಲವಕ್ಕೂ ಕೂಡ ಇವು ಉಪಾದಾನ ಕಾರಣಗಳು, ಮೆಟೀರಿಯಲ್ ಕಾಸಸ್ ಆಗಿದೆ. ಸೊ ಇವು ಪರಮಾತ್ಮನ ಇಚ್ಛಾನುಸಾರವಾಗಿ ಈ ಮೂರ್ತ ಪದಾರ್ಥಗಳಲ್ಲೆಲ್ಲ ಕೂಡ ಭಾರತೀದೇವಿದ್ದಾಳೆ. ಅಮೂರ್ತ ಪದಾರ್ಥಗಳಲ್ಲಿ ಪ್ರಾಣದೇವ ಅಂದ್ರೆ ಮತ್ತೆ ಮೂರ್ತಗಳಲ್ಲಿ ಪ್ರಾಣದೇವರು ಅಮೂರ್ತಗಳಲ್ಲಿ ಭಾರತಿ ಇಲ್ಲವಾ ಅಂತ ಪ್ರಶ್ನೆ ಅಲ್ಲ. ಇದು ಭಗವಂತನಂತೆ ಅವರು ಅಲ್ಲಿದ್ದು ಮುಖ್ಯವಾಗಿ ನಿಯಮನ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಭಾರತೀ ದೇವಿ ನಿಯಮನ ಮಾಡುವಾಗ ಭಾರತೀ ದೇವಿಯನ್ನು ಮುಖ್ಯ ಪ್ರಾಣ ನಿಯಮನ ಮಾಡ್ತಾ ಇರ್ಬೋದು, ಅವರು ಅಲ್ಲಿರ್ತಾರೆ. ಅದೇ ವಿಧವಾಗಿ ಮುಖ್ಯ ಪ್ರಾಣ ಜೊತೆಲೇ ಭಾರತಿ ಇರ್ತಾಳೆ, ಅವರು ಇರ್ತಾಳೆ. ಸೊ ಬಟ್ ಮುಖ್ಯವಾಗಿ ಈ ವಿಧವಾಗಿ ಅವುಗಳನ್ನು ನಿಯಮನ ಮಾಡುವಂತಹ ಆ ಪದಾರ್ಥಗಳಲ್ಲಿ ಇದ್ದು ಭಗವಂತನ ಆಜ್ಞೆಯಂತೆ ಅವರಿಬ್ಬರು ಈ ಮೂರ್ತ ಅಮೂರ್ತಗಳಿಗೆ ಈ ಜಗತ್ತು ಹೇಗೆ ಜಗತ್ತಿನಲ್ಲಿರುವ ಪದಾರ್ಥಗಳು ಹೇಗೆ ಪರಿಣಾಮ ಮಾಡಬೇಕು ಅನ್ನುವ ಆ ಪರಿಣಮಿಸುವಂತಹ ಶಕ್ತಿ ಪ್ರಕೃತಿಗೆ ಆ ಶಕ್ತಿಯನ್ನು ಕೊಡ್ತಾ ಇರ್ತಾರೆ ಇವರಿಬ್ಬರು. ಈ ವಿಧವಾಗಿ ಆ ಪರಮಾತ್ಮ ತಮಗೆ ಕೊಟ್ಟ ಶಕ್ತಿಗಿಂತ ತಾವು ಆ ಶಕ್ತಿಯನ್ನು ಈ ಪ್ರಕೃತಿ ಪದಾರ್ಥಗಳಿಗೆ ಪಂಚಭೂತಗಳಿಗೆ ಕೊಟ್ಟು ಅದರ ಮೂಲಕವಾಗಿ ಪರಮಾತ್ಮನ ಸೃಷ್ಟಿಕಾಲದಲ್ಲಿ ನಿಮಿತ್ತರು ಅಂತ ಹೇಳ್ತಾರೆ. ಸೊ ಇವರು ಅವರ ಡ್ಯೂಟಿಯನ್ನು ಅವ್ರು ಮಾಡ್ತಾರೆ, ಅಂದ್ರೆ ಪರಮಾತ್ಮನ ಆಜ್ಞೆಯಂತೆ ಪರಮಾತ್ಮನ ಆ ಕಾರ್ಯಗಳಲ್ಲಿ ಇವರು ಸಹಕಾರಿಗಳಾಗಿದ್ದಾರೆ. ಅಂದ್ರೆ ಪರಮಾತ್ಮನಿಗೆ ಇವರು ಸಹಾಯ ಬೇಕು ಅಂತಲ್ಲ, ಇವರ ಒಳಗೆ ನಿಂತು ಮಂತು ಭಗವಂತನೇ ಮಾಡ್ತಾ ಇರ್ತಾನೆ ಎಲ್ಲವೂ. ಸೊ ಈ ವಿಧವಾಗಿ ಇದೆ ಅಂತ ಹೇಳಿ, ಈ ಹಾಗಿರುವಾಗ ಈ ಸೂರ್ಯ ಪೂರ್ವ ದಿಕ್ಕಿನಿಂದ ಉದಯಿಸ್ತಾನೆ. ಸೂರ್ಯ ಪೂರ್ವ ದಿಕ್ಕಿನಿಂದ ಉದಯ ಮಾಡಿದಾಗ ಆ ಸೂರ್ಯನ ಅಂತರ್ಗತನಾಗಿ ಮುಖ್ಯ ಪ್ರಾಣದೇವರು ಇರ್ತಾರೆ. ಸೂರ್ಯ ಅಂತರ್ಗತನಾಗಿ ಮುಖ್ಯ ಪ್ರಾಣದೇವರು ಇದ್ದು ಸೂರ್ಯನ ಜೊತೆಲಿ ಅವರು ಉದಯ ಮಾಡ್ತಾರೆ, ಅಂದ್ರೆ ಸೂರ್ಯನ ಜೊತೆಲಿ ಬರ್ತಾರೆ. ಅಂತರ್ಗತ ರೂಪವಾಗಿದ್ದು ಇದ್ದು ಆ ಪೂರ್ವ ಆಗ್ನೇಯ ಪೂರ್ವ ಅಂದ್ರೆ ಈಸ್ಟ್, ಆಗ್ನೇಯ ಅಂದ್ರೆ ಸೌತ್ ಈಸ್ಟ್. ಸೊ ಈ ಪೂರ್ವ ಆಗ್ನೇಯ ದಿಕ್ಕಿನ ಅಧಿಪತಿಗಳಾದಂತಹ ದೇವತೆಗಳಲ್ಲಿ ತಮ್ಮ ಸೂರ್ಯ ಕಿರಣಗಳಂತೆ ಆ ಕಿರಣಗಳ ಒಳಗೆ ಅಂತರ್ಗತರಾಗಿ ಇದ್ದು ಮುಖ್ಯ ಪ್ರಾಣದೇವರು ತಮ್ಮ ಕಿರಣಗಳ ದ್ವಾರ ಕಣ್ಣಿಗೆ ಕಾಣಿಸುವ ಕಿರಣಗಳು ರೇಸ್ ಆಫ್ ಲೈಟ್, ಅದರ ಒಳಗಿದ್ದು ಕಣ್ಣಿಗೆ ಕಾಣಿಸದೆ ಶಕ್ತಿ ರೂಪದಲ್ಲಿರುವಂತಹ ಕಿರಣಗಳ ಮೂಲಕವಾಗಿ ಅವರು ಆ ದಿಕ್ಕಿಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳನ್ನು ಅವರಿಗೆ ಶಕ್ತಿಯನ್ನು ಕೊಟ್ಟು ಆ ದೇವತೆಗಳಿಗೆ ಕೂಡ ಮೂಲಭೂತವಾದ ಶಕ್ತಿಗಳಾಗಿದ್ದಾರೆ. ಸೊ ಸೂರ್ಯನ ಅಂತರ್ಗತನಾದಂತಹ ಪ್ರಾಣನೇ ಮತ್ತು ಏನು ಮಾಡ್ತಾ ಇದ್ದಾರೆ ಅವರು ಪೂರ್ವ ಆಗ್ನೇಯ ದಿಕ್ಕಿನ ಅಭಿಮಾನಿ ದೇವತೆಗಳನ್ನು ನಿಯಮನ ಮಾಡ್ತಾ ಅದೇ ವಿಧವಾಗಿ ದಕ್ಷಿಣ ಪಶ್ಚಿಮ ಉತ್ತರ ದಿಕ್ಕಿಗಳು ಈ ನಾಲ್ಕು ಒಟ್ಟಿಗೆ ದಶ ದಿಶಾ ಅಂತ ಹೇಳ್ತೀವಿ, ಹತ್ತು ದಿಕ್ಕುಗಳು. ಅದು ಹೇಗೆ ಅಂತ ಹೇಳಿದರೆ ಒಂದು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ನಾಲ್ಕು ದಿಕ್ಕುಗಳು ಮತ್ತು ನಾಲ್ಕು ಕೋಣಗಳು. ಸೊ ಸೌತ್ ಈಸ್ಟ್ ಸೌತ್ ವೆಸ್ಟ್ ನಾರ್ತ್ ಈಸ್ಟ್ ನಾರ್ತ್ ವೆಸ್ಟ್ ಈ ನಾಲ್ಕು ಕೋಣಗಳು. ಅದಾದ ಮೇಲೆ ಊರ್ಧ್ವ ಮೇಲಿನ ದಿಕ್ಕು, ಅಧೋ ದಿಕ್ಕು ಕೆಳಗಿನ ದಿಕ್ಕು. ಸೊ ಈ ವಿಧವಾಗಿ ಹತ್ತು ದಿಕ್ಕುಗಳಾಗುತ್ತೆ. ಸೊ ಹತ್ತು ದಿಕ್ಕುಗಳನ್ನು ತಗೊಂಡಾಗ ಒಂದೊಂದು ದಿಕ್ಕಿನ ತಗೊಂಡಾಗ ದಿಕ್ಕಿಗೆ ಕೋಣ ಟುಗೆದರ್ ತಗೊಂಡು ಬಿಟ್ರೆ ದಿಕ್ಕಿಗೆ ಒಂದು ಅಭಿಮಾನಿ ದೇವತೆ, ಅಭಿಮಾನಿ ದೇವತೆ ಪತ್ನಿ, ಕೋಣಕ್ಕೆ ಒಂದು ಅಭಿಮಾನಿ ದೇವತೆ, ಅಭಿಮಾನಿ ದೇವತೆ ಪತ್ನಿ. ಈ ವಿಧವಾಗಿ ನಾಲ್ಕು ಪೇರ್ಸ್ ಕೋಣ ದಿಕ್ಕು ಪೇರ್ ಮಾಡಿದರೆ ನಾಲ್ಕು ಪೇರ್ಸ್ ಆಗತ್ತೆ ಮತ್ತು ಮೇಲಿಂದ ಒಂದು ಕೆಳಗಿನೊಂದು. ಸೊ ಈ ವಿಧವಾಗಿ ಆರಾಗತ್ತೆ. ಒಂದೊಂದಕ್ಕೂ ಇಬ್ಬರಿಬ್ಬರು ದೇವತೆಗಳನ್ನು ತಗೊಂಡ್ರೆ ಒಟ್ಟಿಗೆ ನಿಮಗೆ ಏನಾಗತ್ತೆ ಫೋರ್ ಟೈಮ್ಸ್ ಫೋರ್ ಸಿಕ್ಸ್ಟೀನ್ ಪ್ಲಸ್ ಮೇಲೆ ನಾಲ್ಕು ಕಳೆಗೆ ನಾಲ್ಕು, ಸೊ ಸಿಕ್ಸ್ಟೀನ್ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಆಗುತ್ತೆ. ಸೊ ಇದಾಗಿ 24 ಮಂದಿ ಅಂದರೆ 12 ಮಂದಿ ದೇವತೆಗಳು, 12 ಮಂದಿ ಅವ್ರ ಪತ್ನಿಗಳು ಸಪತ್ನಿಕರಾಗಿರುವಂತಹದ್ದು, ಅಷ್ಟು ಮಂದಿ ಇಲ್ಲಿದ್ದಾರೆ. ಅವರೆಲ್ಲರೊಳಗೂ ಅಂದ್ರೆ ಮುಖ್ಯ ಪ್ರಾಣದೇವರು ಭಾರದೇವರು ಇದ್ದು ಭಗವಂತನ ಆಜ್ಞೆಯಂತೆ ಅವರ ಮೂಲಕವಾಗಿ ಕಾರ್ಯಗಳನ್ನು ಎಲ್ಲ ಮಾಡಿಸ್ತಾ ಇರ್ತಾರೆ ಅಂತ ಹೇಳಿ ಅದು ಹೇಳ್ತಾ ಇದ್ದಾರೆ. ಸೊ ಅಥಾದಿತ್ಯ ಉದಯನ್ ಯತ್ ಪ್ರಾಚೀನ್ ದಿಶಂ ಪ್ರವಿಶತಿ. ಸೊ ಪ್ರಾಚೀನ್ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಆ ದಿಶನವರು ಉದಯ ಮಾಡುವಾಗ, ತೇನ ಪ್ರಾಚ್ಯಾನ್ ಪ್ರಾಣಾನ್ ರಶ್ಮಿಷು ಸನ್ನಿಧತ್ತೆ. ಆ ಪೂರ್ವ ದಿಕ್ಕು ಈಸ್ಟ್ ಅಂಡ್ ಸೌತ್ ಈಸ್ಟ್ ಅಲ್ಲಿರುವಂತಹ ದೇವತೆಗಳನ್ನು ಅವರ ಒಳಗಿರುವಂತಹ ಅಭಿಮಾನಿ ಅಲ್ಲಿರುವ ಅಭಿಮಾನಿ ದೇವತೆಗಳು ಅವರ ಪತ್ನಿಯರಲ್ಲಿ ನಿಂತು ಅವರ ಒಳಗೆ ಸನ್ನಿಧಾನ ಉಳ್ಳವರಾಗಿ ಮುಖ್ಯ ಪ್ರಾಣದೇವರು ಭಾರತಿ ದೇವಿ ಅವರು ಅವರಿಗೆ ಶಕ್ತಿಯನ್ನು ಕೊಡ್ತಾರೆ. ಅದೇ ವಿಧವಾಗಿ ಯದ್ ದಕ್ಷಿಣ ದಕ್ಷಿಣ ದಿಕ್ಕಿಗೂ ಹಾಗೆ ಅವರು ಅಲ್ಲಿ ಅಭಿಮಾನಿಗಳಾಗಿ ಸೊ ದಕ್ಷಿಣ ದಿಕ್ಕನ್ನು ತಗೊಂಡಾಗ ಅಲ್ಲಿ ಮತ್ತು ಯಾವ್ಯಾವ ದೇವತೆಗಳನ್ನು ಮುಂಚೆ ಬರುತ್ತೆ, ಸೊ ಸೌತ್ ಅಂಡ್ ಸೌತ್ ವೆಸ್ಟ್ ಎರಡು ತಗೊಳ್ಳೋದು. ಅದೇ ವಿಧವಾಗಿ ಮತ್ತು ಉತ್ತರ ದಿಕ್ಕು ತಗೊಂಡಾಗ ನಾರ್ತ್ ಅದಾದ್ಮೇಲೆ ನಾರ್ತ್ ವೆಸ್ಟ್ ತಗೊಳ್ಳೋದು. ಸೊ ಅವು ಇಬ್ಬರು ಬರ್ತಾರೆ. ಅದಾದ ಮೇಲೆ ನಾರ್ತ್ ನಾರ್ತ್ ಈಸ್ಟ್ ಆಗುತ್ತೆ. ಅದಾದ್ಮೇಲೆ ಮೇಲಿನ ದಿಕ್ಕು ಮತ್ತು ಕೆಳಗಿನ ದಿಕ್ಕು ಊರ್ಧ್ವ ಅದು. ಸೊ ಈ ವಿಧವಾಗಿ ಎಲ್ಲ ದಿಕ್ಕುಗಳಲ್ಲಿ ಇರುವಂತಹ ದೇವತೆಗಳನ್ನು ನಾವು ಅಭಿಮಾನಿ ದೇವತೆಗಳನ್ನು ಅವರ ಒಳಗೆ ನಿಯಾಮಕರಾಗಿರುವಂತಹ ಮುಖ್ಯ ಪ್ರಾಣ ವಾಯುದೇವಗಳ ಚಿಂತನೆಯನ್ನು ಮಾಡಬೇಕನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಉಪನಿಷತ್ತಿನಲ್ಲಿ ಆ ದೇವತೆಗಳ ಹೆಸರುಗಳು ಬಂದಿಲ್ಲ. ಅದಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ಬಂದು ಅವು ಯಾರು ಆ ದೇವತೆಗಳು ಏನು ಅನ್ನುವ ವಿಷಯವನ್ನು ಆಚಾರ್ಯರು ವಿಸ್ತಾರ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಅಮೂರ್ತಸ್ಥ ಸವಾಯುಸ್ತು ಮೂರ್ತ ಸಂಸ್ಥ ಸರಸ್ವತಿ ಅಂತೇಳಿ. ಅಮೂರ್ತ ಪ್ರಕೃತಿಗೆ ಉಪಾದಾನ ಕಾರಣಗಳಾಗಿರುವಂತಹ ವಸ್ತುಗಳಲ್ಲಿ ಆಕಾಶ ವಾಯು ಪೃಥ್ವಿ ಆಪಸ್ಥಿಸಿ ಇವೆಲ್ಲವರಲ್ಲಿಯೂ ಕೂಡ ಸರಸ್ವತಿ ಇದ್ರು ಕೂಡ ಇಲ್ಲಿ ಮೂರ್ತ ಸಂಸ್ಥ ಮೂರ್ತವಾದ ಪ್ರಕೃತಿ ಶಕ್ತಿಗಳಲ್ಲಿ ಸರಸ್ವತಿ ಮುಖ್ಯವಾಗಿದ್ದು ಅಮೂರ್ತ ಪದಾರ್ಥಗಳಲ್ಲಿ ವಾಯುದೇವರು ಇದ್ದು ಅಲ್ಲಿ ಅವರ ದಿಕ್ಕಿನ ಅಭಿಮಾನಿ ದೇವತೆಗಳನ್ನು ನೇಮನ ಮಾಡ್ತಾ ಇದ್ದಾರೆ. ಹೇಗೆ ಅಂದ್ರೆ ಆದಿತ್ಯಸ್ಥ ಸವಾಯುಸ್ತು ಆದಿತ್ಯನ ಒಳಗೆ ನೆಲೆಸಿರುವಂತಹ ವಾಯುದೇವರು ಮುಖ್ಯ ಪ್ರಾಣ ದೇವರು ಪ್ರಾಣಾನ್ ಆತ್ಮನಿ ಸನ್ನಯೇತ್ ಅಂದ್ರೆ ಆಯಾ ದಿಕ್ಕುಗಳ ಅಭಿಮಾನಿಗಳಾದಂತಹವರ ಅವರಿಗೆ ಪ್ರಾಣಶಕ್ತಿಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಅವರ ಒಳಗೆ ಮುಖ್ಯ ಪ್ರಾಣ ದೇವರು ಇಲ್ಲದ್ರೆ ಏನು ಪ್ರಪಂಚದಲ್ಲಿ ಕಾರ್ಯ ನಡೆಯೋದಿಲ್ಲ. ಆ ಕಾರಣದಲ್ಲೇ ಭಗವಂತ ನಮಗೆ ನಾರಾಯಣ ಉಪನಿಷತ್ನಲ್ಲಿ ಬರುವಂತಹ ವಿಷಯ ಅಲ್ಲಿ ಹೇಳ್ತಾ ಬಂದು ತಸ್ಮಾತ್ ಪ್ರಾಣೋ ಜಾಯತೆ ಮೊದಲು ಮುಖ್ಯ ಪ್ರಾಣದೇವರು ಉದ್ಭವಿಸಿದ್ದಾರೆ ಅಂದ್ರೆ ಭಗವಂತ ತಾನು ತನ್ನ ಶ್ವಾಸದಿಂದ ಮುಖ್ಯ ಪ್ರಾಣದೇವರನ್ನು ಸೃಷ್ಟಿ ಮಾಡ್ತಾರೆ ಅಂತ ಹೇಳಿ ಈ ವಿಧವಾಗಿ ವರ್ಣನೆ ಮಾಡಿ. ಸೊ ಮುಖ್ಯ ಪ್ರಾಣದೇವರನ್ನು ಸೃಷ್ಟಿ ಆದಮೇಲೆ ಜಗತ್ತಿನ ಸೃಷ್ಟಿಯನ್ನು ಮೊದಲು ಮಾಡ್ತಾರೆ ಅಂತ. ಸೊ ಆ ಕಾರಣದಿಂದ ಎಲ್ಲದಕ್ಕೂ ಪ್ರಾಣ ಬೇಕಾಗಿದೆ. ಸೊ ಆ ಕಾರಣದಿಂದ ಆ ಮುಖ್ಯ ಪ್ರಾಣ ದೇವರು ಎಲ್ಲರನ್ನು ನಿಯಮನ ಮಾಡ್ತಾ ಇದ್ದಾರೆ. ಅವರು ಹೇಗೆ ಅಂತ ಹೇಳಿದ್ರೆ ಪ್ರಾಚ್ಯಾಹ ಪ್ರಾಣಃ ತಥಾ ಇಂದ್ರಾದ್ಯಾಹ ಅಂತೇಳಿ. ಸೊ ಇಲ್ಲಿ ಪ್ರಾಚ್ಯ ಪ್ರಾಣಃ ಪೂರ್ವ ದಿಕ್ಕಿಗೆ ಆದ್ಯಾಹ ಅಂತ ಹೇಳುವುದರ ಮೂಲಕವಾಗಿ ಅವರ ಪತ್ನಿಯನ್ನು ಆ ಕೋಣದೇವತೆಯನ್ನು ಕೋಣದೇವತೆಯ ಪತ್ನಿಯನ್ನು ಎಲ್ಲರನ್ನು ತಗೋಬೇಕು. ಯಾರು ಅಂತ ಹೇಳಿದರೆ ಇಂದ್ರ ಪೂರ್ವ ದಿಕ್ಕಿಗೆ ಈಸ್ಟರ್ನ್ ಡೈರೆಕ್ಷನ್ಗೆ ಇಂದ್ರನು ಇಂದ್ರನ ಪತ್ನಿಯಾದಂತಹ ಶಶಿದೇವಿ ಇವರಿಬ್ಬರೂ ಕೂಡ ಪೂರ್ವ ದಿಕ್ಕಿಗೆ ಅಭಿಮಾನಿಗಳಾಗಿದ್ದಾರೆ. ಆಗ್ನೇಯ ದಿಕ್ಕು ಸೌತ್ ಈಸ್ಟ್ ಅದಕ್ಕೆ ಅಗ್ನಿದೇವರು ಅಗ್ನಿದೇವರ ಪತ್ನಿಯಾದಂತಹ ಸ್ವಾಹಾದೇವಿ ಇವರಿಬ್ಬರೂ ಕೂಡ ಆಗ್ನೇಯ ದಿಶ ಅದು ಸೌತ್ ಈಸ್ಟ್ ಡೈರೆಕ್ಷನ್ ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ. ಅದಾದ ಮೇಲೆ ಸೌತ್ ದಕ್ಷಿಣ ದಿಕ್ಕಿಗೆ ಯಮದೇವರು ಯಮದೇವರ ಪತ್ನಿಯಾದಂತಹ ಶ್ಯಾಮಲಾದೇವಿ ಇವರಿಬ್ಬರು ಅಭಿಮಾನಿಗಳಾಗಿದ್ದಾರೆ ದಕ್ಷಿಣ ದಿಕ್ಕಿಗೆ. ಅದಾದ ಮೇಲೆ ನಿವೃತ್ತಿ ದಿಕ್ಕಿಗೆ ಅದು ನೈಋತ್ಯ ದಿಶ ಅದು ಸೌತ್ ವೆಸ್ಟ್ ಅಂತ ಕರಿತೀವಿ ಆ ಸೌತ್ ವೆಸ್ಟ್ ಡೈರೆಕ್ಷನ್ ಅದಕ್ಕೆ ನಿವೃತ್ತಿ ಅಭಿಮಾನಿಯಾಗಿದ್ದಾರೆ. ನಿವೃತ್ತಿಯ ಪತ್ನಿ ಖಡ್ಗಿ ಅಂತ ಕರೀತಾರೆ. ಸೊ ಖಡ್ಗಿ ಅಂತ ಕರೆಯಲ್ಪಡುವಂತಹ ನಿವೃತ್ತಿಯ ಪತ್ನಿಯಾದಂತಹ ಖಡ್ಗಿ ಸೊ ಇವರು ನಿವೃತ್ತಿ ಖಡ್ಗಿ ಇವರಿಬ್ಬರು ಕೂಡ ನೈಋತ್ಯ ದಿಕ್ಕಿಗೆ ನೈಋತ್ಯ ಕೋಣ ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ. ಅದಾದ ಮೇಲೆ ಪಶ್ಚಿಮ ದಿಕ್ಕಿಗೆ ಅದಕ್ಕೆ ವರುಣದೇವರು ನಳ್ಳಿನಿ ಅಂತ ಹೇಳಿ ಸೊ ಅವರು ವೆಸ್ಟ್ ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ ಇಲ್ಲ ವರುಣಗಂಗಾ ಅಂತೇಳಿ. ಸೊ ಈಗ ಪ್ರವಾಹ ವಾಯು ತಗೊಂಡ್ರೆ ಪ್ರವಾಹ ವಾಯು ಅವರು ವಾಯುವ್ಯ ದಿಕ್ಕಿಗೆ ನಾರ್ತ್ ವೆಸ್ಟ್ ಆ ಡೈರೆಕ್ಷನ್ಗೆ ಪ್ರವಾಹ ವಾಯು, ಅವ್ರ ಪತ್ನಿ ಪ್ರಾವಹಿ. ಸೊ ಇವರಿಬ್ಬರು ಕೂಡ ಅಭಿಮಾನಿಗಳಾಗಿದ್ದಾರೆ. ಅದಾದ ಮೇಲೆ ಉತ್ತರ ದಿಕ್ಕು, ಉತ್ತರ ದಿಕ್ಕಿನ ಅಭಿಮಾನಿಯಾಗಿ ಸೋಮ ಇಲ್ಲ ಚಂದ್ರ, ಅವ್ರ ಪತ್ನಿ ರೋಹಿಣಿ, ಚಂದ್ರದೇವರು ಚಂದ್ರನ ಪತ್ನಿ ರೋಹಿಣಿ ಅಂತೇಳಿ. ಕೆಲವು ಕಡೆ ನಾವು ಕುಬೇರ ಅಂತಲೂ ಕೆಲವು ಕುಬೇರ ಯಕ್ಷಿ ಅವರನ್ನು ಕೂಡ ಕೆಲವು ಕಡೆ ಅಲ್ಲಿ ಹೇಳಿದ್ದಾರೆ. ಸೊ ಅವರಿಬ್ಬರು ಕೂಡ ಅಭಿಮಾನಿಗಳಾಗಿದ್ದಾರೆ, ಕುಬೇರ ಯಕ್ಷಿ ಇಲ್ಲ ಚಂದ್ರ ರೋಹಿಣಿ ತಗೊಳ್ಳೋ, ಒನ್ ಆಫ್ ದ ಪ್ಲೇಸ್ ತಗೊಳ್ಳೋದು. ಅದು ಉತ್ತರ ದಿಕ್ಕಿಗೆ ಅಭಿಮಾನಿಗಳಾಗಿದ್ದಾರೆ. ಅದಾದ ಮೇಲೆ ಈಶಾನ್ಯ ದಿಕ್ಕು, ನಾರ್ತ್ ಈಸ್ಟ್, ಅದಕ್ಕೆ ರುದ್ರದೇವರು ಉಮಾದೇವಿ ಇವರಿಬ್ಬರು ಅಭಿಮಾನಿಗಳಾಗಿದ್ದಾರೆ. ಅದು ನಾರ್ತ್ ಈಸ್ಟರ್ನ್ ಡೈರೆಕ್ಷನ್ಗೆ ಅವರು ಅಭಿಮಾನಿಗಳಾಗಿದ್ದಾರೆ. ಅದಾದ ಮೇಲೆ ಊರ್ಧ್ವ ದಿಕ್ಕು, ಮೇಲಿನ ದಿಕ್ಕು, ಅದಕ್ಕೆ ವಿಶ್ವಕಾಮವು ಅಂತ ಕರೀತಾರೆ. ನೋಡ್ರಿ ಅಲ್ಲಿ ದಿಕ್ಕುಗಳು ಹೇಳುವಾಗ ದಿಕ್ಕು ಕೋಣ ಹೇಳಿದಾಗ ಒಂದೊಂದು ದಿಕ್ಕಿಗೆ ಒಂದು ದೇವತೆ ಅವ್ರ ಪತ್ನಿ. ಸೊ ದಿಕ್ಕು ಕೋಣ ಎರಡು ತಗೊಂಡು ಇಬ್ಬರು ದೇವತೆಗಳು ಇಬ್ಬರು ಪತ್ನಿಗಳಾಗ್ತಾರೆ. ಊರ್ಧ್ವ ದಿಕ್ಕಿಗೆ ತಗೊಂಡಾಗ ಅಲ್ಲಿ ಕೋಣ ಇಲ್ಲ, ಊರ್ಧ್ವ ದಿಕ್ಕಿಗೆ ಇಬ್ಬರು ದೇವತೆಗಳು ಅವರಿಬ್ಬರ ದೇವತೆಗಳ ಪತ್ನಿಗಳು. ಸೊ ವಿ ಅಂದ್ರೆ ಪಕ್ಷಿ, ವಿ ಇಂದ ಅಂದ್ರೆ ಪಕ್ಷಿ ರಾಜ ಗರುಡ ದೇವರು. ಸೊ ಗರುಡ ಆಮೇಲೆ ಕಾಮ ಮನ್ಮಥ ಅವರಿಬ್ಬರು, ಅವರು ಪತ್ನಿ ಅಂತ ಗರುಡನ ಪತ್ನಿ ಸುಪರ್ಣಿ ಅಂತೇಳಿ. ಕೆಲವು ಕಡೆ ಸೌಪರ್ಣಿ ಅಂತ ಪ್ರಯೋಗ ಮಾಡ್ತಾರೆ, ಬಟ್ ಕೆಲವು ಜನ ಒಪ್ಪೋದಿಲ್ಲ ಆ ಪ್ರಯೋಗ, ಸುಪರ್ಣಿ ಅನ್ನುವುದೇ ಸರಿಯಾದ ಪ್ರಯೋಗ ಅಂತೇಳಿ. ಸೊ ಗರುಡನ ಪತ್ನಿ ಸುಪರ್ಣಿ ದೇವಿ, ಅದೇ ವಿಧವಾಗಿ ಮನ್ಮಥನ ಪತ್ನಿ ರತಿ. ಸೊ ಈ ವಿಧವಾಗಿ ಇಬ್ಬರು ದೇವತೆಗಳು ಅವರ ಪತ್ನಿಗಳು, ಅವರು ಊರ್ಧ್ವ ದಿಕ್ಕಿಗೆ ಅಭಿಮಾನಿಗಳಾಗಿದ್ದಾರೆ. ಅದೇ ವಿಧ ಅಧೋ ದಿಕ್ಕಿಗೆ ಕೆಳಗಿನ ದಿಕ್ಕಿಗೆ ಶೇಷದೇವರು, ಶೇಷದೇವರ ಪತ್ನಿಯಾದಂತಹ ವಾರುಣಿ. ಸೊ ಇವರಿಬ್ಬರು ಕೂಡ ಅಧೋ ದಿಕ್ಕಿಗೆ, ಅಷ್ಟೇ ಅಲ್ಲದೆ ಮಿತ್ರ, ಮಿತ್ರನ ಪತ್ನಿ ಮೈತ್ರ ಇಲ್ಲ ಭಾನು ಅನ್ನುವ ಈ ಇಬ್ಬರು ದೇವತೆಗಳು ಅವರಿಬ್ಬರು ಶೇಷ ಮಿತ್ರ, ಅವರ ಪತ್ನಿಗಳು ವಾರುಣಿ ಮೈತ್ರ ಇಲ್ಲ ಭಾನು. ಸೊ ಈ ವಿಧವಾಗಿ ಈ ದೇವತೆಗಳು ಅಭಿಮಾನಿಗಳಾಗಿದ್ದಾರೆ. ಅವರ ಒಳಗೆ ನಿಯಾಮಕರಾಗಿ ಮುಖ್ಯ ಪ್ರಾಣದೇವರು ಭಾರತೀಯ ಇದ್ದಾರೆ ಅಂತ ಹೇಳಿ ಅದು ಹೇಳ್ತಾ ಇದ್ದಾರೆ. ಪ್ರಾಚ್ಯಾಹ ಪ್ರಾಣಾಹ ತಥಾ ಇಂದ್ರಾದ್ಯಾಹ ಅಂತ ಹೇಳಿಬಿಟ್ಟಿದ್ದಾರೆ ಆಚಾರ್ಯರು, ಅದರ ವಿಸ್ತಾರ ಹೇಳಿದ್ದೀನಿ ನಾನು. ದಕ್ಷಿಣಾಶ್ಚ ಯಮಾದಯ, ಆದಯ ಅಂದ್ರೆ ಯಮದೇವರು, ಯಮದೇವರ ಪತ್ನಿ, ಆಮೇಲೆ ಇನ್ನೊಂದು ದೇವತೆ ನಿವೃತ್ತಿ, ನಿವೃತ್ತಿಯ ಪತ್ನಿ ಅವನು ತಗೊಳ್ಳೋದು. ಸೊ ಯಮಾದಯ ಪ್ರತೀಚ್ಯ ವರುಣಾದ್ಯಾಸ್ತು ಆದ್ಯಾಹ ಎಟ್ಸೆಟ್ರಾ ಅಂತ ವರುಣ ದೇವರು ಪ್ರತಿ ವೆಸ್ಟರ್ನ್ ಡೈರೆಕ್ಷನ್ಗೆ ಅದು ಹೇಳಿದ್ದಾರೆ. ವರುಣಾದ್ಯಾಸ್ತು ಸೋಮಾದ್ಯಾಹ ಉತ್ತರಾಸ್ಮತಃ ಚಂದ್ರಾದಿಗಳು ಉತ್ತರ ದಿಕ್ಕಿಗೆ ಅಭಿಮಾನಿಗಳಾಗಿದ್ದಾರೆ. ಶೇಷಮಿತ್ರವು ಅವಾಚಿನೋ ಅಧೋ ದಿಕ್ಕಿಗೆ ಶೇಷಮಿತ್ರರು ಅವರ ಪತ್ನಿಗಳು. ಊರ್ಧ್ವ ದಿಕ್ಕಿಗೆ ವೀಂದ್ರ ಕಾಮವು ಉದಕ್ತನೋ, ಊರ್ಧ್ವ ದಿಕ್ಕಿಗೆ ವೀಂದ್ರ, ವೀಂದ್ರ ಪಕ್ಷೀಂದ್ರ ಪಕ್ಷಿರಾಜ ಗರುಡ ಕಾಮ ಅವರಿಬ್ಬರು ಕೂಡ ಊರ್ಧ್ವ ದಿಕ್ಕಿಗೆ. ಸಭಾರ್ಯಾಹ ಕೋಣಪೈಹಿ ಸಾರ್ಥಮಂತ ಆಚಾರ್ಯರಲ್ಲಿ ಎಲ್ಲ ಕಂಡೆನ್ಸ್ಡ್ ಆಗಿ ಹೇಳಿಬಿಟ್ಟಿದ್ದಾರೆ. ಭಾರ್ಯ ಅವರ ಪತ್ನಿಯರ ಸಹಿತರಾಗಿ ಕೋಣಪೈಹಿ, ಕೋಣಪ್ಪ ಅಂದ್ರೆ ಕೋಣಾಧಿಪತಿಗಳು ಅವರ ಪತ್ನಿಗಳನ್ನು ಕೂಡ ನಾವು ತಗೋಬೇಕು. ಸಾರ್ಧಂ ಸಾಕಂ ಅಲಾಂಗ್ ವಿತ್ ದೆಮ್ ಅಂತೇಳಿ ಅವರ ಜೊತೆಯಲ್ಲಿ ಅವರನ್ನು ತಗೊಂಡ್ರೆ ಚತ್ವಾರೋ ದಿಶಿ ದಿಶ್ಯಪಿ ಅಂತೇಳಿ ನಾಲ್ಕು ನಾಲ್ಕು ನಾಲ್ಕು. ಸೊ ಒಟ್ಟಿಗೆ ಆರು ಡೈರೆಕ್ಷನ್ಸ್ ತಗೊಂಡ್ರೆ 6 × 4 = 24. ಸೊ ಈ ವಿಧವಾಗಿ ಚತ್ವಾರೋ ದಿಶಿ ದಿಶ್ಯಪಿ ಅಂತೇಳಿ ಒಂದೊಂದು ದಿಕ್ಕಿಗೆ ನಾವು ನಾಲ್ಕು ನಾಲ್ಕು ಅಂತ ತಗೊಂಡ್ರೆ ಈ ವಿಧವಾಗಿ 24 ಅಂದ್ರೆ 12 ಮಂದಿ ದೇವತೆಗಳು ಅವರ ಪತ್ನಿಗಳ 12 ಈ ವಿಧವಾಗಿ ಬರ್ತಾರೆ ಅಂಥೇಳಿ ಅಲ್ಲಿ ಅವರ ಒಳಗೆ ಮುಖ್ಯ ಪ್ರಾಣದೇವರು ಭಾರತೀ ದೇವಿ ನಿಂತು ಅವರನ್ನು ನೇಮನ ಮಾಡ್ತಾರೆ ಅನ್ನುವ ವಿಷಯ ನಮಗೆ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸೊ ಅದನ್ನು ನಾವು ವಿಷ್ಣುತೀರ್ಥರು ಹೇಳಿದಂತಹ ಅಲ್ಲಿ ಹೇಳಿದ ವಿಷಯವನ್ನು ಇಲ್ಲಿ ನಾನು ಮೊದಲು ಓದುವಾಗ ಅದರಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ಸ್ ಇದೆಲ್ಲ ಕರೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದೆ ನಾನು. ಸೊ ಅದನ್ನು ಮತ್ತೊಂದು ಸಾರಿ ನೋಡಿಬಿಟ್ಟು ಇವತ್ತಿನ ಮುಗಿಸೋಣ. ಸೊ ಇಲ್ಲಿ ಕೊನೆಯಾಗಿ ಬರುವಂತಹ ಅಲ್ಲಿ ಮಂತ್ರದ ಅರ್ಥವನ್ನು ಹೇಳಿ, ಯೋ ಭರ್ಗ ಭರ್ಣ ಗಮನಕರ್ತ, ಅಲ್ಲಿ ಮಂತ್ರದ ಗಾಯತ್ರಿ ಮಂತ್ರದ ಅರ್ಥವನ್ನು ಹೇಳಿದ್ದಾರೆ. ಆ ಅರ್ಥವನ್ನು ಕೂಡ ಒಂದ್ಸಾರಿ ನೋಡಿಬಿಟ್ಟು ಈ ದಿಕ್ಕಿಗೆ ಅಭಿಮಾನಿಗೆ ದೇವತೆಗಳನ್ನು ನೋಡೋಣ. ಅಲ್ಲಿ ಹೇಳುವಾಗ ಅಥ ಗಾಯತ್ರಿಯರ್ಥ, ಈ ಗಾಯತ್ರಿ ಮಂತ್ರದ ಅರ್ಥ ಅಂತ ಹೇಳಿದ್ರೆ, ಯೋ ಭರ್ಗ ಭರಣ ಗಮನಕರ್ತ ನಹ ಅಸ್ಮಾಕಂ ಧಿಯ ಪ್ರಚೋದಯಾತ್ ಸ್ವವಿಷಯೇ ಪ್ರೇರಯೇತ್ ತಸ್ಯ ಸವಿತುಃ ಜಗದ್ ಉತ್ಪಾದಕಸ್ಯ ದೇವಸ್ಯ ಕ್ರೀಡಾದಿ ಗುಣವಿಶಿಷ್ಟಸ್ಯ ನಾರಾಯಣಸ್ಯ ತದ್ವ್ಯಾಪ್ತಂ ವರೇಣ್ಯಂ ಅದನೀಯಂ ರೂಪಂ ವಯಂ ಧೀಮಹಿ ಚಿಂತೆಯಾಮ ಇತಿ ಅಂತ ಹೇಳಿ. ನಾವು ತತ್ಸವಿತುರು ವರೇಣೀಯಂ ವರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅನ್ನುವುದನ್ನು ಪ್ರೋಸ್ ಆರ್ಡರ್ನಲ್ಲಿ ಇಟ್ಟುಕೊಂಡ್ರೆ ಯಹ ಪ್ರಚೋದಯ ಯಹ ಅನ್ನೋದು ಮೊದಲಿಟ್ಟುಕೊಂಡ್ರೆ ಯಹ ಯಾವ ಭಗವಂತನಾದರೆ ಭರ್ಗ ಭರ್ಗೋ ದೇವಸ್ಯ ಭರ್ಗ ಅಂದರೆ ಭರ್ಗ ಅನ್ನೋದು ಇಸ್ ಲೈಕ್ ಅನ್ ಅಬ್ರಿವಿಯೇಷನ್ ಆಫ್ ಭರಣ ಗಮನ ಕರ್ತ ಭರ್ಗ ಅಂತ ಹೇಳಿದೆ. ಎರಡು ಭರ್ಗ ಅನ್ನೋದು ಒಟ್ಟಿಗೆ ಶಬ್ದ ತಗೊಂಡ್ರೆ ಎಫಲ್ಜೆಂಟ್ ಫಾರ್ಮ್ ಅಂತ ಒಂದು ಅರ್ಥ ಬರುತ್ತೆ. ಇಲ್ಲ ಭರ್ಗ ಭರ್ಗ ಅನ್ನೋದು ಭರಣ ಗಮನ ಕರ್ತ ಅಂದ್ರೆ ಎಲ್ಲದರ ಒಳಗೆ ಎಲ್ಲದಕ್ಕೂ ಭರಣ ಎಲ್ಲದರೊಳಗೂ ತುಂಬಿದ್ದಾನೆ, ಎಲ್ಲದಕ್ಕೂ ಕೂಡ ಭರಣ ಸಪೋರ್ಟ್ ಆಗಿದ್ದಾನೆ, ಎಲ್ಲದರ ಒಳಗೂ ತುಂಬಿದ್ದು ಎಲ್ಲದರಕ್ಕೂ ಆಧಾರಭೂತನಾಗಿದ್ದು ಭರಣ ಮಾಡುವ ಭರಿಸುವವನಾಗಿದ್ದಾನೆ, ಗಮನಕರ್ತ ಎಲ್ಲದಕ್ಕೂ ಚಟುವಟಿಕೆಗಳನ್ನು ಕೊಡ್ತಾನೆ, ಎಲ್ಲವೂ ಓಡಾಡುವ ಶಕ್ತಿಯನ್ನು ಕೊಡ್ತಾನೆ, ಎಲ್ಲರಿಂದಲೂ ಭರಣ ಗಮನಗಳನ್ನು ಮಾಡಿಸುವವನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ಭರ್ಗ ಅಂತ ಹೆಸರು. ಅಂತಹ ಭಗವಂತ ನಮಗೆ ಯೋ ಯತ್ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸಿ ಧೀಮೇ ಧಿಯೋಯೋ ನ ಪ್ರಚೋದಯಾತ್ ನಹ ಪ್ರಚೋದ ನಹ ಅನ್ನುವ ಶಬ್ದ ಒಂದಿದಲ್ವ, ನಹ ಅಂದ್ರೆ ಅಸ್ಮಾಕಂ ನಮ್ಮನ್ನು ಅಜ್ ಅಂತ ಹೇಳಿ, ನಹ ನಮ್ಮನ್ನು ಅಸ್ಮಾಕಂ ಇಲ್ಲ ನಮ್ಮ ಅವರ್ಸ್ ಅಂತ ಹೇಳಿ, ಅವರ್ಸ್ ಧಿಯ ಧಿಯ ಅಂದ್ರೆ ಬುದ್ಧಯ ಧಿಯೋ ಯೋ ನಹ ನಹ ಧಿಯ ನಹ ನಮ್ಮ ಬುದ್ಧಿಗಳನ್ನು, ಧಿಯ ಅಂದ್ರೆ ಧಿ ಬುದ್ಧಿ ನಮ್ಮ ಬುದ್ಧಿಗಳನ್ನು. ಅವ ಭಗವಂತ ಏನು ಮಾಡಬೇಕು, ಪ್ರಚೋದಯಾತ್ ಪ್ರಚೋದನ ಮಾಡಲಿ, ಪ್ರಚೋದನೆಯನ್ನು ಕೊಡಲಿ, ಪ್ರೇರಿಸಲಿ. ಎಲ್ಲಿ ಪ್ರೇರಣೆ ಅಂದ್ರೆ ಈ ನಮ್ಮ ಬುದ್ಧಿಗಳಿಗೆ ಪ್ರೇರಕ ಶಕ್ತಿನಾಗಿ ಭಗವಂತ ಇರಲಿ ಅಂತ. ಸೊ ನಮ್ಮ ಬುದ್ಧಿಗಳಿಗೆ ಪ್ರೇರಕನಾಗಬೇಕು ಅಂದ್ರೆ ಏನು, ಪ್ರೇರಕನಾಗಬೇಕಂದ್ರೆ ಅರ್ಥ ಏನು ಅಂತ ಹೇಳಿದರೆ, ಭಗವಂತ ಸ್ವವಿಷಯೇ ತನ್ನ ವಿಷಯದಲ್ಲಿ ಅಂತ ಒಂದು ಸ್ಥೂಲವಾದ ಅರ್ಥ. ಅದೇ ಸ್ವವಿಷಯೇ ಸ್ವತಂತ್ರನಾದ ಭಗವಂತನ ವಿಷಯದಲ್ಲಿ, ಸ್ವ ಅನ್ನುವ ಶಬ್ದ ಭಗವಂತನಿಗೆ ಅನ್ವಯವಾಗುತ್ತೆ. ಅವನು ಸ್ವವಿಷಯದಲ್ಲಿ ಅಂದ್ರೆ ಸ್ವತಂತ್ರನಾದ ಭಗವಂತನ ವಿಷಯದಲ್ಲಿ ಪ್ರಿಯ ಅಂದ್ರೆ ನಮ್ಮ ಬುದ್ಧಿಗಳು ಭಗವಂತ ಪರವಾಗಿ ಚಿಂತನೆ ಮಾಡಬೇಕು. ಲೌಕಿಕ ವಿಷಯಗಳನ್ನು ಚಿಂತನೆ ಮಾಡುವಾಗಲೂ ಲೌಕಿಕ ವಿಷಯದಲ್ಲಿಯೂ ಭಗವಂತನನ್ನು ಕಾಣಬೇಕು. ನಾವು ಹೊಟ್ಟೆ ಪಾಡಿಗೆ ತಿಂತೀವಿ, ತಿಂದಾಗ ಈ ಅನ್ನದಲ್ಲಿ ಭಗವದ್ ರೂಪಗಳಿವೆ, ನಮ್ಮ ಒಳಗು ಭಗವದ್ ರೂಪಗಳಿವೆ, ಈ ಭಗವಂತನ ರೂಪಗಳು ನಮ್ಮ ಒಳಗು ಪ್ರವೇಶ ಮಾಡಿ ನಮಗೆ ಶಕ್ತಿಯನ್ನು ಕೊಟ್ಟು ನಮ್ಮಿಂದ ಎಲ್ಲ ವ್ಯಾಪಾರಗಳನ್ನು ಮಾಡಿಸುತ್ತಾನೆ. ಭಗವಂತ ಅನ್ನದಲ್ಲಿಯೂ ನಮ್ಮ ದೇಹದಲ್ಲಿಯೂ ಈ ಸಮಸ್ತ ಚರಾದ ಜಗತ್ತಲ್ಲಿಯೂ ಎಲ್ಲ ಕಡೆ ತುಂಬಿರುವ ಭಗವದ್ ರೂಪಗಳ ಶಕ್ತಿ ಅವನ ಕಾರ್ಯವಿಲ್ಲದೆ ಏನೂ ನಡೆಯುವುದಿಲ್ಲ ಅನ್ನುವ ತಿಳುವಳಿಕೆ ಯಾವಾಗಲೂ ಇರಬೇಕು, ಅವೇರ್ನೆಸ್ ಇರಬೇಕು. ಈ ವಿಧವಾಗಿ ಭಗವಂತ ತನ್ನ ಸ್ವತಂತ್ರನಾದ ಭಗವಂತನ ವಿಷಯದಲ್ಲಿ ನಮ್ಮ ಬುದ್ಧಿಗಳಿಗೆ ಪ್ರೇರಣೆಯನ್ನು ಕೊಡಲಿ, ಪ್ರೇರೆಯೇತ್ ಅಂಥೇಳಿ ಹೇಳಿದ್ದಾರೆ. ತಸ್ಯ ಸವಿತುಹು ಜಗದು ಅಲ್ಲಿ ನಾವು ತತ್ಸವಿತುರ್ವರೇಣ್ಯಂ ಅಂತೇಳಿ, ಸವಿತುರ್ವರೇಣ್ಯಂ ಅಂದ್ರೆ ಸವಿತುಹು ವರೇಣ್ಯಂ ಅಂತೇಳಿ, ಸವಿತುಹು ಅಂತ ಹೇಳಿದರೆ ಅದು ಮತ್ತು ಷಷ್ಠಿ ವಿಭಕ್ತಿನಲ್ಲಿ ಇರುವಂತಹ ಪ್ರಯೋಗ. ಸವಿತುಹು ತಸ್ಯ ಅನ್ನುವುದು ಅದನ್ನು ಅಲ್ಲಿ ಸವಿತು ಅನ್ನೋ ಶಬ್ದದಲ್ಲಿ ಅಂತರ್ನಿಹಿತವಾಗಿದೆ ಷಷ್ಠಿ ತತ್ಪುರುಷದಲ್ಲಿ ಇರುವ ಕಾರಣದಿಂದ. ತಸ್ಯ ಸವಿತುಹು ಅಂದರೆ ಸವಿತ್ ಅನ್ನೋ ಸೂಯತೆ ಹುಟ್ಟಿಸುವವನು, ಜಗದುತ್ಪಾದಕನಾದವನಿಗೆ ಸವಿತ ಅಂದ್ರೆ ಜಗದುತ್ಪಾದಕನು ಅಂತ ಅರ್ಥ. ಸವಿತುಹು ಜಗದುತ್ಪಾದಕಸ್ಯ ಅಂದ್ರೆ ಈ ಜಗತ್ತನನ್ನೆಲ್ಲವನ್ನೂ ಸೃಷ್ಟಿ ಮಾಡುವ ಆ ಭಗವಂತನ, ದೇವಸ್ಯ ದೇವರ, ದೇವ ಅಂದ್ರೆ ಏನು ಮತ್ತು ದಿವು ಕ್ರೀಡಾಯಾಮ್ ಅಂತೇಳಿ, ಭಗವಂತನಿಗೆ ಈ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡುವುದು, ಸಂಹಾರ ಮಾಡುವುದು, ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧಮ ಇವೆಲ್ಲವೂ ಕೂಡ ಭಗವಂತನ ಕ್ರೀಡವಾಗಿದೆ. ಅಂದ್ರೆ ಅವನಿಗೇನೋ ಆಟ ಕ್ರೀಡಾ ಅಂತ ಹೇಳಿದ್ರೆ ಲೀಲಾ ಮಾತ್ರದಿಂದ ಮಾಡ್ತಾನೆ ಭಗವಂತ, ಶ್ರಮಪಟ್ಟು ಮಾಡುವುದಲ್ಲ. ಸಹಜವಾಗಿ ಏನು ಶ್ರಮನೇ ಇಲ್ಲದೆ, ಕಿಂಚಿತ್ತು ಶ್ರಮವೂ ಇಲ್ಲದೆ ಸಹಜವಾಗಿ ಭಗವಂತ ಇವೆಲ್ಲವನ್ನು ಮಾಡ್ತಾನೆ. ಅದಕ್ಕೆ ಈ ದೇವಸ್ಯ ಕ್ರೀಡಾದಿ ಗುಣವಿಶಿಷ್ಟಸ್ಯ ಎಲ್ಲವೂ ಕ್ರೀಡಾರೂಪದಲ್ಲಿ ಮಾಡುವಂತಹ ವಿಶೇಷವಾದ ಶಕ್ತಿ ಇರುವ ಈ ಭಗವಂತನ ನಾರಾಯಣಸ್ಯ ಅಂಥೇಳಿ ಕ್ವಾಲಿಫೈ ಮಾಡ್ತಾ ಇದ್ದಾರೆ. ಅಂದರೆ ಈ ನಾರಾಯಣಸ್ಯ ಅನ್ನೋದು ಮಂತ್ರದಲ್ಲಿದೆ. ಸವಿತುಹು ಅಂದರೆ ಜಗದುತ್ಪಾದಕಸ್ಯ ಜಗದುತ್ಪಾದಕನ ಅಂತಹ ದೇವರ, ಯಾರ ದೇವರು, ನಾರಾಯಣ ದೇವರು, ನಾರಾಯಣನ ತದ್ವ್ಯಾಪ್ತಂ ವರೇಣ್ಯಂ ಅವನು ತತ್ ಸವಿತುರು. ತತ್ ಅಂದ್ರೆ ಏನು, ತತ್ ಸವಿತು ನಾವು ಮೊದಲು ಮಂತ್ರ ಸುರುವಾಗ ತತ್ ಈ ಪರಶುರಾಮ ದೇವರ ಅಗ್ನಿಯಂತರ್ಗತ ಪರಶುರಾಮ ದೇವರನ್ನು ತಿಳಿಸಿಕೊಡುವಂತಹ ಮೊದಲನೆಯ ಅಕ್ಷರದಲ್ಲಿ ಆ ತತ್ ಅನ್ನುವ ಅಕ್ಷರದಲ್ಲಿ ಭಗವಂತ ತತ್. ಸವಿತುರು ವರೇಣ್ಯಂ, ಸವಿತುಹು ಆ ಭಗವಂತನ ವರೇಣ್ಯಂ, ವರೇಣ್ಯಂ ಅಂದ್ರೆ ಶ್ರೇಷ್ಠನಾದವನು. ಭಜನಿ ವರೇಣ್ಯಂ ಅನ್ನೋ ಶಬ್ದಕ್ಕೆ ಎರಡು ಅರ್ಥಗಳನ್ನು ನೋಡ್ಬೋದು. ಒಂದು ವರೇಣ್ಯ ಅಂದ್ರೆ ಎಲ್ಲರಕ್ಕಿಂತಲೂ ಮೇಲಿನಿದ್ದಾನೆ, ಸರ್ವೋತ್ತಮನಾದ ಶ್ರೇಷ್ಠ ಅಂದ್ರೆ ಒಂದು ಅರ್ಥ. ಇನ್ನೊಂದು ವರೇಣ್ಯಂ ಆರ್ ವರೇಣ್ಯಂ, ವರೇಣ್ಯಂ ಅಂದರೆ ಭಜನೀಯಂ, ಸೇವಿಸಲು ಎಲ್ಲರಿಂದಲೂ ಸೇವಿಸಲ್ಪಡುವವನು, ಎಲ್ಲರಿಂದಲೂ ಸೇವಿಸಲ್ಪಡುವುದಕ್ಕೆ ಯೋಗ್ಯನಾದವನು, ಸರ್ವೋತ್ತಮನಾಗಿದ್ದ ಕಾರಣದಿಂದ ಅವನನ್ನು ಎಲ್ಲರೂ ಸೇವೆ ಮಾಡ್ತಾರೆ, ಭಜನೆ ಮಾಡ್ತಾರೆ. ಅಂತಹ ಸಮಸ್ತ ದೇವತೆಗಳಿಂದಲೂ, ಸರಾಚರ ಜೀವರಾಶಿಗಳಿಂದಲೂ, ಎಲ್ಲರಿಂದಲೂ ಕೂಡ ಸೇವಿಸಲ್ಪಡುವಂತಹ ಭಜನೀಯನ, ಸೇವಿಸಲು ಯೋಗ್ಯನಾದಂತಹ, ಸೇವಿಸಲ್ಪಡುವುದಕ್ಕೆ ಅತ್ಯಂತ ಯೋಗ್ಯನಾದ ಆ ಭಗವಂತನ ಭಜನೀಯವಾದಂತಹ ರೂಪಂ, ರೂಪವನ್ನು ವಯಂ ಅನ್ನುವುದು ಎಲ್ಲಿ ಬಂತು? ಧೀಮಹಿ ಅನ್ನುವುದು ಉತ್ತಮ ಪುರುಷ ಬಹುವಚನದಲ್ಲಿರುವ ಕಾರಣದಿಂದ ಅದು ವಯಂ ಅಂತ ಅರ್ಥ, ಅಂತರ್ನಿಹಿತವಾಗಿದೆ, ಅದರ ಒಳಗೆ ಅಡಗಿದೆ. ಸೊ ಧೀಮಹಿ ಅಂದ್ರೆ ಧ್ಯಾನ ಮಾಡೋಣ ಅಂತ ಅರ್ಥ, ಅಂದ್ರೆ ನಾವು ಧ್ಯಾನ ಮಾಡೋಣ, ನಾವೆಲ್ಲರೂ ಧ್ಯಾನ ಮಾಡೋಣ. ಧೀಮಹಿ ಚಿಂತೆಯಾಮ ಇತಿ, ನಾವೆಲ್ಲರೂ ಇಂತಹ ಭಗವದ್ ರೂಪವನ್ನು ಚಿಂತನೆ ಮಾಡೋಣ, ಧ್ಯಾನ ಮಾಡೋಣ ಅಂತೇಳಿ ಅದರ ಅರ್ಥ. ಸೊ ಈ ಅರ್ಥ ಹೇಳಿಬಿಟ್ಟು ಅಲ್ಲಿ ಶ್ರೀ ವಿಷ್ಣುತೀರ್ಥರು ಹೇಳ್ತಾ ಇದ್ದಾರೆ, ತತಃ ಪ್ರಾಚ್ಯಾಂ ದಿಶಿ ಇಂದ್ರಾಗ್ನಿ ಸಭಾರ್ಯ ಅಂತೇಳಿ. ತತಃ ಅಲ್ಲಿಂದ ಪ್ರಾಚ್ಯಾಂ ಪೂರ್ವ ದಿಕ್ಕಿಗೆ ದಿಶಿ ಇಂದ್ರಾಗ್ನಿ, ಆ ದಿಕ್ಕಿನಲ್ಲಿರುವಂತಹ ಇಂದ್ರ ಮತ್ತು ಅಗ್ನಿ ಸಭಾರ್ಯ, ಭಾರ್ಯಾ ಸಹಿತವಾದ ಇಂದ್ರಾಗ್ನಿಗಳು. ಪ್ರದ್ಯುಮ್ನಶ್ಚ ಅಂತ ಬದ್ಬಿಟ್ಟಿದ್ದಾರೆ ಅಲ್ಲಿ ಪುಸ್ತಕದಲ್ಲಿ, ಪ್ರಿಂಟ್ ಆದ ಪುಸ್ತಕದಲ್ಲಿ ಅಲ್ಲಿ. ಆದರೆ ಅಲ್ಲಿ ಪೂರ್ವ ದಿಕ್ಕಿಗೆ ನಿಯಾಮಕನಾಗಿರುವ ಭಗವದ್ ರೂಪ, ವಾಸುದೇವ ರೂಪ, ದಕ್ಷಿಣ ದಿಕ್ಕಿಗೆ ಇರುವಂತಹ ದೇವತೆಗಳನ್ನು ಅಲ್ಲಿ ಬಿಟ್ಬಿಟ್ಟಿದ್ದಾರೆ, ಅದು ಪ್ರಿಂಟಿಂಗ್ ಮಿಸ್ಟೇಕ್, ಅಲ್ಲಿ ಮಿಸ್ ಆಗೋಗಿದೆ. ಸೊ ನೀವು ಅಲ್ಲಿ ವಾಸುದೇವಶ್ಚ ದಕ್ಷಿಣ್ಯಾಂ ಯಮ ನಿರ್ವೃತಿ ಸಭಾರ್ಯೌ ಅನ್ನೋದು ಅಲ್ಲಿ ಸೇರಿಸ್ಕೋಬೇಕು. ಎಲ್ಲಿಗೆ? ಸಭಾರ್ಯೌ ಪ್ರದ್ಯುಮ್ನಶ್ಚ, ಎರಡು ಶಬ್ದಗಳಿಗೆ ಮಧ್ಯದಲ್ಲಿ ವಾಸುದೇವಶ್ಚ ದಕ್ಷಿಣ್ಯಾಂ ಯಮ ನಿರ್ವೃತಿ ಸಭಾರ್ಯೌ ಅನ್ನೋದು ಸೇರಿಸ್ಕೊಂಡ್ರೆ ನಿಮ್ಗೆ ಅರ್ಥ ಸರಿ ಹೋಗುತ್ತೆ. ಅಂದರೆ ಪೂರ್ವ ದಿಕ್ಕಿಗೆ ಅಭಿಮಾನಿಗಳಾದಂತಹ ಇಂದ್ರ, ಅಗ್ನಿ, ಅವರ ಪತ್ನಿಯರಾದ ಸಚಿ, ಸ್ವಾಹಾ ದೇವಿಗಳು, ಇವರೆಲ್ಲರಿಗೆ ನಿಯಾಮಕನಾಗಿರುವ ಭಗವಂತನ ವಾಸುದೇವ ರೂಪವನ್ನು ಚಿಂತನೆ ಮಾಡಬೇಕು. ದಕ್ಷಿಣ್ಯಾಂ ದಕ್ಷಿಣ ದಿಕ್ಕಿಗೆ ಅಭಿಮಾನಿಗಳಾದಂತಹ ಯಮದೇವರು, ನಿರುತಿ ದೇವರು, ಅವರ ಭಾರ್ಯಂದಿರು, ಅವರ ಸಭಾರ್ಯರಾಗಿರುವಂತಹ ಇಬ್ಬರು ದೇವತೆಗಳನ್ನು, ಅವರ ನಿಯಾಮಕನಾಗಿರುವ ಭಗವದ್ ರೂಪ, ಆ ಭಗವದ್ ರೂಪ ಪ್ರದ್ಯುಮ್ನ ರೂಪ. ಸೊ ಅದಕ್ಕೆ ಮುಂಚೆ ನೀವು ವಾಯುದೇವರನ್ನು ತಗೋಬೇಕು. ವಾಯುದೇವರು, ವಾಯುದೇವರ ಮೂಲಕವಾಗಿ ಆ ವಾಯುದೇವರ ಅಂತರ್ಗತನಾಗಿರುವಂತಹ ವಾಯುದೇವರನ್ನು ನಿಯಮನ ಮಾಡುವಂತಹ ಪ್ರದ್ಯುಮ್ನ ರೂಪ ಪರಮಾತ್ಮ, ಇವೆಲ್ಲ ಕಡೆಯೂ ಅವರ ಅಭಿಮಾನಿ ದೇವತೆಗಳು, ಅವರಿಗೆ ನಿಯಾಮಕರಾಗಿರುವ ಭಾರತಿ ಮುಖ್ಯ ಪ್ರಾಣರು, ಅವರಿಗೂ ನಿಯಾಮಕರಾಗಿರುವ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು. ಸೊ ಭಾರತಿ ಮುಖ್ಯ ಪ್ರಾಣರನ್ನು ಎಲ್ಲ ಕಡೆ ನೀವು ಸೇರಿಸ್ಕೊಳ್ರಿ. ಸೊ ಭಗವದ್ ರೂಪಕ್ಕೆ ಮುಂಚೆ ಆ ದಿಕ್ಕಿನ ಅಭಿಮಾನಿ ದೇವತೆಗಳಿಗೆ, ಭಗವದ್ ರೂಪಕ್ಕೆ ಮಧ್ಯದಲ್ಲಿ ಅವರನ್ನು ನೀವು ಎಲ್ಲ ಕಡೆನೂ ಆಟೋಮ್ಯಾಟಿಕ್ ಆಗಿ ನೀವು ಇಂಪ್ಲೈ ಮಾಡ್ಕೋ ಆಗುತ್ತೆ. ಅದನ್ನು ನಾನು ಹೇಳದೇ ಇದ್ರು ಕೂಡ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದಟ್ ಲೈಕ್ ದಟ್. ಸೊ ಈ ವಿಧವಾಗಿ ಪ್ರದ್ಯುಮ್ನ ದೇವರು. ಅದೇ ವಿಧವಾಗಿ ಪ್ರತೀಚ್ಯಾಮ್ ಅಂದರೆ ಪಶ್ಚಿಮ ದಿಕ್ಕಿಗೆ, ಅದಕ್ಕೆ ಅಭಿಮಾನಿಗಳಾಗಿಂತಹ ವರುಣವಾಯು, ವಾಯು ಅಂದರೆ ಇಲ್ಲಿ ಪ್ರವಾಹ ವಾಯು, ಅವರಿಗೆ ಸಭಾರ್ಯ, ಅವರ ಭಾರ್ಯಂದರ ಸಹಿತವಾಗಿರುವಂತಹ ಆ ರೂಪಗಳು, ಆ ದೇವ ಅಭಿಮಾನಿ ದೇವತೆಗಳು, ಅವರಿಗೆ ನಿಯಾಮಕರಾಗಿರುವ ಭಾರತಿ ಮುಖ್ಯ ಪ್ರಾಣ ದೇವರು, ಅವರನ್ನು ನಿಯಮನ ಮಾಡುವಂತಹ ಸಂಕಷ್ಟರೂಪಿ ಪರಮಾತ್ಮ, ಅಲ್ಲಿ ಚಿಂತನೆ ಮಾಡಬೇಕು. ಅದಾದ ಮೇಲೆ ಉದೀಚ್ಯಾಮ್ ಅಂದರೆ ಉತ್ತರ ದಿಕ್ಕಿಗೆ ಅಭಿಮಾನಿಗಳಾಗಿರುವಂತಹ ಸೋಮ, ರುದ್ರ ಅಂದರೆ ಚಂದ್ರ, ರುದ್ರದೇವರು, ಅವರ ಭಾರ್ಯಂದರು ಚಂದ್ರನ ಭಾರ್ಯ ರೋಹಿಣಿ, ರುದ್ರದೇವರ ಭಾರ್ಯ ಉಮಾದೇವಿ, ಅವರನ್ನು ಚಿಂತನೆ ಮಾಡಬೇಕು. ಅವರ ಅಂತರ್ಗತನಾಗಿರುವಂತಹ ಭಾರತಿ ಮುಖ್ಯ ಪ್ರಾಣರನ್ನು ಚಿಂತನೆ ಮಾಡಿ, ಅವರ ಅಂತರ್ಗತನಾಗಿರುವಂತಹ ಭಗವದ್ ರೂಪ ಅನಿರುದ್ಧ ರೂಪವನ್ನು ಚಿಂತನೆ ಮಾಡಬೇಕು. ಊರ್ಧ್ವಾಯಾಮ್ ಬ್ರಹ್ಮವಾಯು, ಊರ್ಧ್ವ ದಿಕ್ಕಿಗೆ ಬ್ರಹ್ಮವಾಯು ಅಂಥೇಳಿ ಹಾಕಿದ್ದಾರೆ. ಬಟ್ ಅಲ್ಲಿ ವೀಂದ್ರಕಾಮವು ಅನ್ನುವುದು ಆಚಾರ್ಯರು ಹೇಳಿದಂತಹ ಮಾತು. ಸೊ ಅಲ್ಲಿ ನೀವು ಊರ್ಧ್ವಾಯಾಮ್ ಬ್ರಹ್ಮವಾಯು ಅಂತ ಹಾಕೊಳ್ಳೋ ಬದಲು ಊರ್ಧ್ವಾಯಾಮ್ ವೀಂದ್ರಕಾಮವು ಅಂತ ಹಾಕೊಂಡ್ರೆ ಸರಿ ಹೋಗುತ್ತೆ. ಸೊ ಬ್ರಹ್ಮವಾಯು ಬದಲಾಗಿ ವೀಂದ್ರಕಾಮ ಅಂತ ಹೇಳಿದ್ರೆ ಅದು ಬ್ರಹ್ಮವಾಯುಗಳಂತ ಹೇಳಿದ ಸಂದರ್ಭಗಳು ಇದೆ. ಬಟ್ ಇಲ್ಲಿ ಕಾಂಟೆಕ್ಚುಲ್ ಆಗಿ ನಾವು ವೀಂದ್ರಕಾಮವನ್ನು ತಗೊಂಡ್ರೆ ಆಚಾರ್ಯ ಹೇಳಿದ ಷಟ್ ಪ್ರಶ್ನ ಮಾತಿಗೆ ಅನುಕೂಲವಾಗುತ್ತೆ. ಸೊ ಊರ್ಧ್ವ ದಿಕ್ಕಿಗೆ ಅಭಿಮಾನಿಗಳಾದಂತಹ ಗರುಡ ಮನ್ಮಥರು ಅವರ ಭಾರ್ಯಂದರನ್ನು ತಗೊಂಡು ಅಲ್ಲಿ ಸಂಕರ್ಷಣಶ್ಚ ಅಂತ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಅಲ್ಲಿ ಮತ್ತು ವಾಸುದೇವಶ್ಚ ಅಂತೇಳಿ ಅಲ್ಲಿ ಮತ್ತು ವಾಸುದೇವನ ರೂಪವನ್ನು ಚಿಂತನೆ ಮಾಡಬೇಕು. ಅಲ್ಲಿ ಮುಖ್ಯ ಅಂದ್ರೆ ಅವರ ನಿಯಾಮಕರಾಗಿರುವ ಭಾರತಿ ಮುಖ್ಯ ಪ್ರಾಣದೇವರು, ಅವರಿಗೆ ನಿಯಾಮಕನಾಗಿರುವ ವಾಸುದೇವರು ಪರಮಾತ್ಮವನ್ನು ಚಿಂತನೆ ಮಾಡಬೇಕು. ಅದಾದ ಮೇಲೆ ಅಧರಾಯಾಮ್ ಶೇಷಕಾಮವಂತ ಹಾಕ್ತಾರೆ. ಅಲ್ಲಿ ಶೇಷ ಕಾಮ ಬಂದು ಮಿತ್ರವೇ. ಸೊ ಮುಂಚೆ ಕಾಮ ಬಂದು ಬಿಟ್ಟಿದೆ. ಸೊ ಅದಕ್ಕೆ ಅಧರಾಯಾಮ್ ಅಧೋ ದಿಕ್ಕಿಗೆ ಶೇಷ ಕಾಮವು ಅಂತ ಹೇಳಿದೆ, ಶೇಷ ಮಿತ್ರವು ಅಂತ ಹಾಕೊಂಡ್ರೆ ಸರಿ ಹೋಗುತ್ತೆ. ಅಧರಾಯಾಮ್ ಶೇಷಮಿತ್ರವು ಸಭಾರ್ಯವು, ಭಾರ್ಯ ಸಹಿತವಾಗಿರುವಂತಹ ಶೇಷಮಿತ್ರರನ್ನು ಅವರ ಪತ್ನಿಯರನ್ನು ಚಿಂತನೆ ಮಾಡಬೇಕು. ಅವರಿಗೆ ನಿಯಾಮಕರಾಗಿರುವಂತಹ ಮುಖ್ಯ ಭಾರತೀರಮಣ ಮುಖ್ಯ ಪ್ರಾಣ ಅವರನ್ನು ಚಿಂತನೆ ಮಾಡಿ ಅಲ್ಲಿ ವಾಸುದೇವಶ್ಚ ಅಂತ ಹಾಕಿದ್ದಾರೆ. ಆ ವಾಸುದೇವಶ್ಚ ಅನ್ನೋದು ಶ್ರೇಕ ಮಾಡಿ ಸಂಕರ್ಷಣಶ್ಚ ಅಂತ, ಯಾಕಂದ್ರೆ ಅಲ್ಲಿ ಸಂಕರ್ಷಣ ಅದೋ ದಿಕ್ಕಿಗೆ ಅಭಿಮಾನಿಗಳಾದಂತಹ ಆ ದಿಗಭಿಮಾನಿ ದೇವತೆಗಳ ಅಂತರ್ಗತನಾಗಿರುವ ಭಾರತೀಮುಖ ಪ್ರಾಣಾಂತರ್ಗತನಾಗಿರುವಂತಹ ಭಗವದ್ ರೂಪ ಅವರಿಗೆ ನಿಯಮಗಳನ್ನ ಮಾಡುವ ಭಗವದ್ ರೂಪ ಸಂಕರ್ಷಣ ರೂಪವಾಗಿದೆ. ಆ ಸಂಕರ್ಷಣ ರೂಪ ನಮ್ಯ ನಮಸ್ಕರಿಸಲು ಯೋಗ್ಯವಾದ ಭಗವದ್ ರೂಪಗಳು ಅವರಿಗೆ ನಮ್ಮ ನಮಸ್ಕಾರಗಳನ್ನು ನಿತ್ಯವೂ ಸಮರ್ಪಣೆ ಮಾಡ್ತಾ ಇರಬೇಕು ಅಂತ ಹೇಳಿ ಅಲ್ಲಿ ಈ ವಿಧವಾಗಿ ಉಪನಯನ ಪ್ರಕರಣವನ್ನು ಸಮಾಪ್ತಿಗೊಳಿಸಿದ್ದಾರೆ. ಸೊ ಇಲ್ಲಿಗೆ ಒಂದು ಲಾಜಿಕಲ್ ಬ್ರೇಕ್ ಪಾಯಿಂಟ್ ತಗೊಂಡ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ನಲ್ಲಿ ಈ ಉಪನಿಷತ್ತು ಒಂದೊಂದು ಅಕ್ಷರಗಳಿರುವ ರೂಪಗಳು, ಈ ಅದರ ಇರುವ ಭಗವದ್ ರೂಪಗಳ ಮಹಿಮೆ, ಅದು ಮಾಡಿದ್ರೆ ಸಿಗುವ ಫಲವನ್ನು ಅವೆಲ್ಲವನ್ನು ಕೂಡ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಸೊ ಇದಿನ್ನೂ ಸೊ ಕಂಪ್ಲೀಟ್ ಆಗಲಿಲ್ಲ ಇವತ್ತು, ಇನ್ನು ಎರಡು ಕ್ಲಾಸ್ ಆಗ್ಬೋದು ಮೋಸ್ಟ್ಲಿ ಕಾಣುತ್ತೆ, ಅಟ್ಲೀಸ್ಟ್ ಒನ್ ಆರ್ ಟು ಕ್ಲಾಸಸ್ ಆಗ್ಬೋದು. ಸೊ ಅದು ಆದಮೇಲೆ ಇದು ಮುಕ್ತಾಯವಾಗುತ್ತೆ. ಇವತ್ತಿನಿಂದಲೇ ಏನನ್ನ ಪ್ರಶ್ನೆ ಕೇಳಬಹುದು. ಶಿಕ್ಷಣಾರ್ಪಣಮಸ್ತು. ಕಾಯನವಾಸ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಅನಸು ಸ್ವಭಾವಾತ್ ಕರೋಮಿ ಇತ್ಯ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸುಪ್ರಿಯಾಮಿ ಶ್ರೀಕೃಷ್ಣ.